ಕಲ್ಪನೆ ಅಥೋನ್ಯ ಕಶ್ಚಿತ್ ಭವತಿ ಚೇತ್ ವೇದಾಸ್ತ್ವಧೀತ ಮಮ ಲೋಕನಾಥ ತಪ್ತಂ ತಪೋ ನಾನೃತ ಮುಕ್ತ ಪೂರ್ವಂ ಪೂಜಾ ಗುರುಣ ಪೂಜಾಂ ಗುರುಣಾಂ ಸತತಂ ಕರೋಮಿ ಪರಸ್ಯ ಗುಹ್ಯಂ ನಚ ಭಿನ್ನ ಪೂರ್ವಂ ಗುಪ್ತಾನಿ ಚತ್ವಾರಿ ಯಥಾಗಮಂ ಮೇ ಶತ್ರೌ ಚ ಮಿತ್ರೇ ಚ ಸಮೋಸ್ಮಿ ನಿತ್ಯಂ ತಂಚಾಪಿ ದೇವಂ ಶರಣಂ ಪ್ರಪನ್ನಂ ಏಕಾಂತಭಾವೇನ ಭಜಾಮ್ಯಜಸ್ರಂ ಏತೈರುಪಾಯೈಹಿ ಪರಿಶುದ್ಧ ಸತ್ವಃ ಕಸ್ಮಾನ್ನ ಪಶ್ಯೇಯಮನಂತಮೇನಂ ಇತಿ ಮೋಕ್ಷಧರ್ಮೇ. ಇದಕ್ಕೆಲ್ಲ ಏನಂತ ಹೇಳಿದರು, ಸದಾಚಾರ ಅನ್ನೋದು ಅತ್ಯಂತ ಅಗತ್ಯ ಅಂತ ಹೇಳೋದಕ್ಕೆ ನಾರದರ ಮಾತನ್ನು ಮೋಕ್ಷಧರ್ಮ ಪರ್ವ ಮಹಾಭಾರತದಲ್ಲಿ ಉಲ್ಲೇಖ ಮಾಡಿದರು. ಆದ್ದರಿಂದ ದುರಾಚಾರಕ್ಕೂ ಜ್ಞಾನಕ್ಕೂ ಪರಸ್ಪರ ವಿರೋಧವಾದ್ದರಿಂದ ಸದಾಚಾರಿಗಳಿಗೆ ಮಾತ್ರ ಜ್ಞಾನ, ದುರಾಚಾರಿಗಳಿಗೆ ಅಲ್ಲ ಅಂತ ಅರ್ಥ. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ, ಅಥ ಶಬ್ದದ ಅರ್ಥನೇ ಅದು. ಈಗ ಪ್ರಮೇಯ ದೀಪಿಕ, ಇತಶ್ಚೇವ ಮಿಥ್ಯಾ ವೇದ ಇತಿ. ವೇದಾಧ್ಯಯನದಿಂದ ಶುರುವಾಗಬೇಕು. ಮಮ ಮಯಾ ವೇದಾಸ್ತ್ವಧೀತ ಮಮ ಲೋಕನಾಥ ಅಂತಿದೆ ಅಲ್ಲಿ, ಮಯಾ ಅಂತಿರಬೇಕು. ಅದು ಮಯ ಯಾತಕ್ಕೆ ಅಂದರೆ ವೇದಗಳಲ್ಲಿ ಆ ರೀತಿ, ವೇದ ತುಲ್ಯವಾದ ಗ್ರಂಥಗಳಲ್ಲಿ ಆ ರೀತಿ ಪ್ರಯೋಗ ಉಂಟು ಅಂತ ಅರ್ಥ. ಪರಸ್ಯ ಗುಹ್ಯಂ ನಚ ಭಿನ್ನ ಪೂರ್ವಂ ಪಿಶುನತ್ವಂ ನಾಚರಿತಂ, ಬಹಳ ಇಂಪಾರ್ಟೆಂಟ್ ಅದು. ಇನ್ನೊಬ್ಬರ ರಹಸ್ಯವನ್ನು ನಾನು ಎಂದು ಇನ್ನೊಬ್ಬರ ಮುಂದೆ ಹೇಳೋದಕ್ಕೆ ಹೊರಟಿಲ್ಲ ಅಂದರೆ ಪಿಶುನತ್ವ ನನಗಿಲ್ಲ ಅಂತ ಅರ್ಥ. ಭಾಗವತದಲ್ಲಿ ಹೇಳ್ತಾರೆ ಪೈಶುನ್ಯ ಇರಬಾರ್ದು ಅಂತ ಹೇಳ್ತಾರೆ. ಪೈಶುನ್ಯ ಅಂದ್ರೇನು? ಚಾಡಿಕೋರತನ. ಚಾಡಿಕೋರ ಆಗಬಾರ್ದು. ದೂರು ಬೇರೆ, ಚಾಡಿ ಬೇರೆ, ಡಿಫ್ರೆನ್ಸ್ ಗೊತ್ತಾಯ್ತಾ? ದೂರು ಎಂಬುದೇನು ತನ್ನ ಅನ್ಯಾಯವಾಗಿದೆ ಅದು ದೂರೋದು. ಚಾಡಿ ಅಂದರೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದಕ್ಕೆ ಹೋಗೋದು, ಅರ್ಥ ಆಯ್ತಾ? ಎಂದು ಆ ರೀತಿ ಮಾಡಬಾರ್ದು. ಆ ರೀತಿ ಮಾಡೋದು ಯಾವುದಕ್ಕೆ ನಮಗೆ ಅಡ್ಡಿ ಆಗುತ್ತೆ? ಸಾಧನೆ ಭಾರಿ ಅಡ್ಡಿ ಆಗೋದ್ರಿಂದ ನಮಗೆ ಅನ್ಯಾಯವಾದ್ರೆ ಸರಿ ಮಾಡ್ಕೋಬೇಡ, ತಪ್ಪಲ್ಲ. ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದಕ್ಕೆ ಹೋದರೆ ಚಾಡಿ ಹೇಳೋ ಉದ್ದೇಶ ಏನೋ, ಅವನಿಗೆ ಒಳ್ಳೇದಾಗಲಿ ಅಂತಲ್ಲ. ಇವ್ರಿಗೊಳ್ಳೆ ಒಳ್ಳೆ ದೊಡ್ಡ ತಪ್ಪು. ವಯಸ್ಸು ಚಾಡಿ ವಯಸ್ಸು ಯಾತಕ್ಕೆ ಬರುತ್ತೆ? ಚಾಡಿ ಹೇಳೋ ಬುದ್ಧಿ ಯಾತಕ್ಕೆ ಬರುತ್ತೆ? ಆ ಬುದ್ಧಿ ಇನ್ನೊಬ್ಬರು ಹಾಳು ಮಾಡಬೇಕು ಅಂತ ಹೇಳ, ಅದು ಡಿಸ್ಟ್ರಕ್ಟಿವ್ ಅಪ್ರೋಚ್. ಅದು ದೂರು ಎಂಬುದು ಕನ್ಸ್ಟ್ರಕ್ಟಿವ್. ಅನ್ಯಾಯವಾಗಿದೆ, ಕಂಪ್ಲೇಂಟ್ ಕೊಟ್ಟ, ದೂರು. ಆದ್ರೆ ಚಾಡಿ ಹೇಳ್ತಾ ಇನ್ನೊಬ್ಬರು ಹಾಳು ಮಾಡೋಕ್ಕೆ ಹೋಗ್ತಾನೆ, ಇದು ಕನ್ಸ್ಟ್ರಕ್ಟಿವ್ ಡಿಸ್ಟ್ರಕ್ಟಿವ್. ಅದು ಆದಷ್ಟು ಅದು ದೂರು ಯಾಕೆ ಕೊಡಲಿಲ್ಲ ಅಂತಲೇ ಕೇಳ್ತಾರೆ. ಸರಿಯಾದ ರೀತಿಯಲ್ಲಿ ಇದ್ದಾಗ ದೂರು ಕೊಡದೆ ಹೋದ್ರೆ ಯಾಕೆ ಕೊಡಲಿಲ್ಲ ಅಂತ ಕೇಳಿ, ಒಳ್ಳೇದು. ಚಾಡಿ ಯಾಕೆ ಹೇಳಿಲ್ಲ ಅಂತ ಯಾರು ಹೇಳ್ತಾರ? ಹೇಳೋದೇ ಇಲ್ಲ. ಆ ದೃಷ್ಟಿಯಲ್ಲಿ ಯಾರು ತಪ್ಪು ಮಾಡಿದರೆ ತಪ್ಪನ್ನು ಹೇಳಿ, ಏನು ತಪ್ಪಲ್ಲ. ಆದರೆ ತಪ್ಪು ಹೇಳೋ ಉದ್ದೇಶ ಏನಿದೆ, ತಪ್ಪಿದ್ದದಲ್ಲ, ಅವನ್ನ ಹಾಳು ಮಾಡೋದು. ಅದು ಸಬ್ಜೆಕ್ಟಿವ್ ಆಗಿದ್ದರೆ ಅದು ವೈಶುನ್ಯ, ಸರಿಯಾಗಿದ್ದರೆ ಅದು ದೊಡ್ಡ ಧರ್ಮ ಎಂದು ಕೂಡ ಅದನ್ನು ಧರ್ಮವನ್ನು ಪಾಲನೆ ಮಾಡಬೇಕೇ ಹೊರತು ಚಾಡಿ ಕೋರತನ ಅಲ್ಲ. ಪಿಶುನ್ ಅದೇ ಪಿಶುನ ಥರ, ಅದೇ ಚಾಡಿ ಹೇಳೋದು ಅಂತ ಅರ್ಥ. ಪಿಶುನ ಶಬ್ದಕ್ಕೆ ಅರ್ಥನೇ ಹಾ ಹೌದು. ವೈಷಮ್ಯ ಇಟ್ಕೊಂಡಿದ್ದಕ್ಕೆ ಚಾಡಿ ಹೇಳೋ ಬುದ್ಧಿ ಬಂದಿತ್ತು. ಅವನು ಏನಾದ್ರು ಮಾಡಿ ಮಾಡಬೇಕು, ಬೇರೆ ಕಾಣಲಿಲ್ಲ, ಅದಕ್ಕೆ ಅಂತ ಸುದ್ದಿ ಹೇಳೋರು. ಎಷ್ಟೋ ಸರಿ ದೊಡ್ಡ ದೊಡ್ಡ ಇದರಲ್ಲಿ ಆಗೋದು ಹಾಗೇನೆ, ಅತ್ಯಂತ ಆಪ್ತರನ್ನು ಏನು ಮಾಡಿಬಿಡ್ತಾರೆ, ದೂರ ಮಾಡೋಕ್ಕೆ ಚಾಡಿ ಹೇಳುತ್ತೆ. ನಿಮ್ಮನ್ನು ಹಾಗೆ ಬೈದ್ರು ಸುಡಿ ಹೇಳೇ ಇಲ್ಲ ಒಂದು ಪಾಪ. ಅದರಿಂದ ಏನಾಯಿತು, ಒಬ್ಬರು ಕಂಡದಂತೆ ಮನೆತನ ಹಾಳು ಮಾಡಿಬಿಡ್ತಾರೆ. ಎಷ್ಟೋ ಸಲ ಒಂದು ಪರಸ್ಪರ ದ್ವೇಷ ಹುಟ್ಟಿಸ್ಬಿಟ್ಟು ಸಂಪೂರ್ಣ ಮನೆ ಹಾಳು ಮಾಡ್ತಾರೆ. ಮನೆ ಹಾಳ್ತಾನ ಅಂದ್ರೆ ಅದೇ ಉಪಸ್ಥಂ ಉದರಂ ಪಾಣಿಹಿ ವಾಕ್ಯತಿ ಚತ್ವಾರಿ. ಉಪಸ್ಥ ಇಂದ್ರಿಯ ನಿಗ್ರಹ ಅಂದರೆ ಕಾಮಾದಿಗಳನ್ನು ಗೆಲ್ಲೋದು. ಉದರಂ ಅಂದರೆ ಹೊಟ್ಟೆ, ನೈವೇದ್ಯಾದಿಗಳನ್ನು ಮಾತ್ರ ಹಾಕೋದು, ಬೇರೆ ಹಾಕಬಾರ್ದು. ಪಾಣಿಹಿ ಭಗವಂತನ ಪೂಜೆ ಮಾತ್ರ ಕೈ ಉಪಯೋಗಿಸ್ಬೇರೆ, ಕೈ ಶುದ್ಧ ಅಂತಾರಲ್ಲ ಹಾಗೆ. ವಾಕ್ ಅಂದರೆ ಮಾತು ಶುದ್ಧ, ಕೈ ಶುದ್ಧ ಬಾಯಿ ಶುದ್ಧ ಅಂಬುದು ಇಡಿಯಂ. ಅದು ಬಾಯಿ ಶುದ್ಧ ಅಂದ್ರೆ ಏನು? ಚಾರಿ ಹೇಳೋದಿಲ್ಲ, ಕೆಟ್ಟದ ಹೇಳೋದಿಲ್ಲ, ಸುಳ್ಳು ಹೇಳೋದಿಲ್ಲ ಅಂತ ಅರ್ಥ. ಕೈ ಶುದ್ಧ ಅಂದ್ರೆ ಏನು? ಕೆಟ್ಟ ಕೆಲಸ ಮಾಡೋದಿಲ್ಲ ಅಂತ ಅರ್ಥ. ಮೇ ಮಯ ಏಕಾಂತ ಭಾವೇನ, ಏಕಾಂತ ಭಾವೇನ, ಭಾವ ಅಂದ್ರೆ ಭಕ್ತಿ. ನಿತ್ಯ ಮನಸಾ ನಿಯತ ಮನಸ್ಸು, ಮನಸ್ಸನ್ನು ಪೂರ್ಣ ಹತೋದಲ್ಲಿ ಇಟ್ಕೊಂಡು ಬಿಟ್ಟು ಸತ್ವಂ ಅಂತಃಕರಣಂ, ಅಂತಃಕರಣ ಶುದ್ಧಿ ಇಟ್ಕೊಂಡು ಕಾರಣ ಸಾಮಗ್ರ್ಯಾಂ ಸತ್ಯಂ ಕಾರ್ಯ ಅನುದಯೋ ಸಾ ಈ ಆಶ್ಚರ್ಯ ಹೇತು. ವೆರಿ ಇಂಪಾರ್ಟೆಂಟ್. ಕಾರಣ ಸಾಮಗ್ರ್ಯಾಂ ಸತ್ಯಂ ಕಾರ್ಯ ಅನುದಯ ಈ ಆಶ್ಚರ್ಯ ಹೇತು. ಕಾರಣ ಇಲ್ಲ, ಕಾರ್ಯ ಎಕ್ಸ್ಪೆಕ್ಟ್ ಮಾಡದ, ಅದು ತಪ್ಪದು. ಕಾರಣ ಏನೋ, ಯಾವುದೋ ಒಂದು ಪೋಸ್ಟ್ ಬೇಕಾಗಿತ್ತು, ಅದಕ್ಕೆ ಎಲಿಜಿಬಿಲಿಟಿನೇ ಇಲ್ಲ, ಅಪ್ಲೈ ಮಾಡಿ ಸಿಗಲಿಲ್ಲ ಅಂತ ಹೇಳಿದ. ಎಲಿಜಿಬಿಲಿಟಿನಿದೆ, ತಪ್ಪು ನಿಂದೆ, ಅದೇನಲ್ಲ ಅಂತ ಹೇಳಿದ. ಯಾಕೆ? ಕಾರಣ ಅವನಲ್ಲಿಲ್ಲ ಇನ್ನು. ಆದರೆ ಕಾರಣ ಇದೆ, ಕಾರಣ ಎಲ್ಲ ಇದೆ. ಈಗ ಫಸ್ಟ್ ರ್ಯಾಂಕು, ಏನೇನು ಫಾಲ್ಟ್ ಇಲ್ಲ. ಅವನಿಗೆ ಸೀಟ್ ಸಿಗಲಿಲ್ಲ, ಏನಂತಾರೆ ಅದಕ್ಕಾಗ? ಆಶ್ಚರ್ಯ ಹೇತು, ಇದೇನು ಹೀಗಾಯಿತು ಅಂತ ಕೇಳಿದ. ಗೊತ್ತಾಯ್ತಾ? ಇದೇನು ಹೀಗಾಯಿತು? ಅದಕ್ಕೆ ಕಾರಣ ಸಾಮಗ್ರ್ಯಾಂ ಸತ್ಯಂ ಕಾರ್ಯ ಅನುದಯೋ ಹಿ ಆಶ್ಚರ್ಯ ಹೇತು. ಕಾರಣ ಸಾಮಗ್ರಿ ಅಂದ್ರೇನು? ಎಲ್ಲ ಕಾರಣ ಸೇರೋದು. ಒಂದೆರಡು ಮಿಸ್ ಆದರೆ ಅವಾಗ ತಪ್ಪೆ. ಒಂದು ಎಂಟರ್ ಸರ್ಟಿಫಿಕೇಟ್ ಕೇಳಿದ್ದ, ಒಂದೆರಡು ಕೊಡಲಿಲ್ಲ, ಅವನು ಕನ್ಸಿಡರ್ ಮಾಡಿಲ್ಲ, ತಪ್ಪಲ್ಲ. ಎಲ್ಲ ಕೊಟ್ಟಿದ್ದಾನೆ, ಮತ್ತೆ ಪ್ರತಿಯೊಂದು ಇದೆ, ಆಗಲೂ ಸೆಲೆಕ್ಟ್ ಆಗೋದೇ ಅಂತ ಕರೀತಾರೆ ಅದನ್ನು ಆಶ್ಚರ್ಯ. ನಾರದ ಹೇಳ್ತಾರೆ ಇಷ್ಟೆಲ್ಲ ಮಾಡಿದ್ದೆ ನಾನು ಇನ್ನೂ ದೇವರು ಕಾಣೋದಿಲ್ಲ ಅದೇನರ್ಥ ಆಶ್ಚರ್ಯ ಇದು ಅಂತ ಹೇಳ್ತಾರೆ. ಗೊತ್ತಾಯ್ತಾ, ನಮಗೆ ದೇವರು ಕಾಣೋದಿಲ್ಲ ಯಾಕೆ ಆಶ್ಚರ್ಯ ಅಲ್ಲ, ಮಾಡ್ಬೇಕಾದ ಯಾವುದು ಮಾಡಿಲ್ಲ ಅದರಿಂದಾಗಿನೆ ಅದೇನು ಆಶ್ಚರ್ಯ ಅಲ್ಲ. ಅದು ಅವ್ರಿಗೆ ಕಾಣದೆ ಹೋದ್ರೆ ಭಾರಿ ಆಶ್ಚರ್ಯ. ಅದಕ್ಕೆ ಇದೆಲ್ಲ ಇರಬೇಕು ಅಂತ ಹೇಳೋದಕ್ಕೆ ಈ ಮಾತು ಬಂದಿದೆ. ಆಶ್ಚರ್ಯ ಹೇತು ಮುಂದೆ ಆಚಾರಸ್ಯ ಜ್ಞಾನ ಸಾಧನತ್ವೋಕ್ತೇಶ್ಯ, ಎಷ್ಟು ಇಂಪಾರ್ಟೆಂಟ್ ಅದು. ಸದಾಚಾರ ಯಾವುದಕ್ಕೆ ಮುಖ್ಯ? ಅದೋ ಜ್ಞಾನಕ್ಕೆ ಸಾಧನ ಅಂತ ಹೇಳಿದೆ ಶಾಸ್ತ್ರಗಳೆಲ್ಲ. ಜ್ಞಾನಾಭಾವೇ ಸಮ್ಯಕ್ ಭಕ್ತಿ ಅಭಾವಾತ್, ನಮಗೆ ಜ್ಞಾನ ಬೇಡ ಭಕ್ತಿ ಬರುತ್ತೆ ಅಂದರೆ ಜ್ಞಾನ ಇಲ್ಲದವರು ಭಕ್ತಿ ಬರೋದೇ ಇಲ್ಲ. ಲಿಂಕ್ ಹೇಗಿದೆ ನೋಡಿ, ಆಚಾರ ಜ್ಞಾನ ಸಾಧನ, ಜ್ಞಾನ ಭಕ್ತಿಗೆ ಸಾಧನ. ಸರಿ, ಭಕ್ತಿ ಮಾಡಬೇಕು ಅಂದ್ರೆ ಏನು ಮಾಡ್ಬೇಕು? ನಾವೀಗ ಜ್ಞಾನ ಇರಬೇಕು. ಜ್ಞಾನಕ್ಕೆ ಏನು ಬೇಕು? ಆಚಾರ ಬೇಕು. ಅದಕ್ಕೆ ಆಚಾರಹೀನಂ ನಪುನಂತಿ ವೇದಾಹ, ಆಚಾರ ಪ್ರಭವೋ ಧರ್ಮ ಧರ್ಮಸ್ಯ ಪ್ರಭುರಚ್ಯುತ. ಎಲ್ಲಿ ಬರುತ್ತದ? ವಿಷ್ಣುಸಹಸ್ರ ಕೊನೆಯ ಉಪಸಂಹಾರ ಶ್ಲೋಕದಲ್ಲಿ ಬರುತ್ತೆ. ಆಚಾರ ಪ್ರಭವೋ ಧರ್ಮ ಧರ್ಮಸ್ಯ ಪ್ರಭುರಚ್ಯುತ. ಧರ್ಮ ಅನ್ನೋದು, ಧರ್ಮಜ್ಞಾನ ಅನ್ನೋದು ಆಚಾರದಿಂದನೇ ಬರಬೇಕು. ಆ ಧರ್ಮಕ್ಕೆ ಸ್ವಾಮಿ ಯಾರು ಅಂದರೆ ಧರ್ಮಸ್ಯ ಪ್ರಭುರಚ್ಯುತ, ಪರಮಾತ್ಮನೇ ಅದಕ್ಕೆ ಸ್ವಾಮಿ. ಕಾನೂನು ಯಾರ ಅಧೀನ? ಸರ್ಕಾರದ ಅಧೀನ. ಭಗವಂತ ಕಿರಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ್ದರಿಂದ ಆತನ ಕೈಯಲ್ಲಿ ಧರ್ಮ ಇದೆ. ಆಗಲೇಬೇಕು, ಸರಿಯಾದ ಆಚಾರ ಆಗಲೇಬೇಕು. ಸರಿಯಾದ ಆಚಾರದ ಟೀಕಾರ ಏನು ಸೇರಿಸಿದ್ದಾರೆ? ಬೇಕೇ ಕಂಪಲ್ಸರಿ ಅದು, ಇಲ್ಲದಾದ್ರೆ ಆಗ ದುರಾಚಾರಕ್ಕೆ ಏನು ಬರೋದಿಲ್ಲ, ಜ್ಞಾನ ಬರೋದಿಲ್ಲ. ಅದೇ ನಿಯಮ ಹೇಳಿಬಿಟ್ಟು, ಎಲ್ಲೆಲ್ಲಿ ದುರಾಚಾರ ಕಂಡಿದೆ ಅದು ಜ್ಞಾನಿಗಳ ಕೇಸದು. ದೇವದೇವಾಂಶಾದಿಗಳು ಯಾರವರೆಲ್ಲ? ಜ್ಞಾನಿಗಳ ಕೇಸಲ್ಲಿ ನಾವು ಯಾವುದಕ್ಕೆ ಅಪ್ಲೈ ಮಾಡ್ಕೋಬಾರ್ದು? ಇದಕ್ಕೆ ಅಪ್ಲೈ ಮಾಡ್ಕೋಬಾರ್ದು. ಅವನು ಹುಡುಗನ ಯಾಕೆ ಬರ್ ಲೇಟ್ ಅಂತ ಕೇಳಿದ್ರು, ಅವ್ನು ಮೇಸ್ಟರ್ ಯಾಕೆ ಲೇಟು ಅಂತ ಕೇಳಿದ. ಯಾತಕ್ಕೆ? ಯಾಕೆ ಅಪ್ಲಿಕಬಲ್ ಅಲ್ಲದು, ಲೇಟು ಸರಿಯಾಗಿ ಬರೋದಿಲ್ಲ. ಯಾರಿಗೆ ಅಪ್ಲಿಕಬಲ್ ಅದು? ಸ್ಟೂಡೆಂಟ್ಗೆ, ಮೇಸ್ಟ್ರಿಗೆ ಅಲ್ಲದು. ಅವನ್ನ ಯಾರು ಕೇಳಬೇಕು? ಮೇಸ್ಟ್ರಿನ ಮೇಲೆ ಹುಡುಗ ಕೇಳಾಗಿಲ್ಲ, ಅದ್ರ ಯಾರು ಕೇಳಬೇಕು? ಮೇಲಿನವ್ರು ಕೇಳಬೇಕು, ಕೆಳಿನವ್ರಿಗೆ ಕೇಳ ಹಕ್ಕಿಲ್ಲ. ಆದ್ದರಿಂದ ನಾವು ಆಚಾರ ನಮಗೆ ಬೇಕೇ ಬೇಕು ಅಂತ ಬಹಳ ಮುಖ್ಯವಾದ ಅಂಶ ಅದು. ಇವತ್ತು ಅದಕ್ಕೆ ಭಾರಿ ಲೋಪ ಬರೋದಾಗ ಎಲ್ಲ ಹೊರಟ್ಬಿಡುತ್ತೆ. ಜ್ಞಾನ ಸಾಧನ ಆಚಾರದ ಬಹಳ ಮುಖ್ಯವಾದದ್ದು ಯಾವುದು? ಸದಾಚಾರ ಸ್ಮೃತಿ, ಅದು ಆಚಾರ. ಸದಾಚಾರ ಸ್ಮೃತಿ, ಪ್ರತಿನಿತ್ಯದ ಕರ್ಮಗಳೆಲ್ಲ ಮಾಡೋದು ಒಂದು. ಕೃಷ್ಣಾಮೃತ ಮಹಾರ್ಣವ ಎರಡು, ಅದಕ್ಕೆ ಆಚಾರ ಎರಡನ್ನು ಸರಿಯಾಗಿ ಓದಿಬಿಟ್ರೆ ಸದಾಚಾರ ಅಂತ ಗೊತ್ತಾಗುತ್ತೆ. ಮನಸ್ಸಿನಲ್ಲಿ ಹೇಗಿರಬೇಕು, ದೀಕ್ಷೆ ಹೇಗಿರಬೇಕು ಅಂತ ಕೃಷ್ಣಾಮೃತ ಮಾರಣವ. ನಿತ್ಯಕರ್ಮ ಏನೇನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಸದಾಚಾರ ಸ್ಮೃತಿ. ಎರಡು ಬಂದಕ್ಕೊಂದು ಪೂರಕ, ಎರಡು ಒತ್ತಿಗೆ ಓದ್ಕೊಂಡ್ಬಿಟ್ರೆ ಫಸ್ಟ್ ಕ್ಲಾಸ್ ಸದಾಚಾರ ಬರುತ್ತೆ. ಕಾರಣ ಸಾಮಗ್ರಿ ಯಾವುದೇ ಒಂದು ವಿದ್ಯಾಪೀಠ ಶುರು ಮಾಡಿ ಎರಡು ಪಾಠ ಹೇಳಿಬಿಟ್ರು ಅಂದರೆ ಫಸ್ಟ್ ಕ್ಲಾಸ್ ಆಗ್ತಾರೆ. ಯಾವ ಲೆವೆಲಲ್ಲಿ ಪಾಠ ಹೇಳೋದಿಲ್ಲ ಅವನು, ಅರ್ಥ ಆಯ್ತಾ? ಟೆಕ್ಸ್ಟ್ ಬುಕ್ಕೇ ಆಗಿಲ್ಲ ಅಂದರೆ ಹೇಗೆ ಬರುತ್ತದು? ಅದು ಬೇಸಿಕ್ ಟೆಕ್ಸ್ಟು, ಅದೆಲ್ಲ ಹೇಳೋದು ತುಂಬ ದಿವಸ ಬೇಕಿಲ್ಲ. ಒಂದು 15 ದಿವಸದಲ್ಲಿ ಎರಡು ಹೇಳ್ಬೋದು, ಮತ್ತೆ ಶಾರ್ಟಾಗಿ ಹೇಳಿ, ಆಮೇಲೆ ಡೀಟೇಲಾಗಿ ಆಮೇಲೆ ಹೇಳ್ಬೋದು. ಅಷ್ಟು ಹೇಳಿಬಿಟ್ರೆ ಫಸ್ಟ್ ಕ್ಲಾಸ್ ಬರುತ್ತೆ, ಅದು ಆಚಾರ ಅನ್ನೆಸರಿ ಎಂಬ ರೀತಿ ಆಗಿಬಿಡುತ್ತೆ, ತಪ್ಪು. ಹಾಂ, ಅದೇ ಆಚಾರ ಅಂದ್ರೇನು? ಸದಾಚಾರ. ವಿಚಾರ ಅಂದ್ರೇನು? ಜ್ಞಾನ. ಸಿಂಪಲ್ ಅದು. ಆಚಾರದಿಂದ ವಿಚಾರ, ಆಚಾರದಿಂದ ವಿಚಾರ. ಬ್ರಹ್ಮ ಜಿಜ್ಞಾಸ ಅಂದ್ರೆ ಬ್ರಹ್ಮ ವಿಚಾರ ಅಂತ ಅರ್ಥ. ಅಲ್ಲಲ್ಲ, ಜ್ಞಾನಿ ಅಲ್ಲ ಅಂತ ಅರ್ಥ. ಅರ್ಥ ಆಯ್ತಲ್ಲ, ಮತ್ತೆ ಹೊರಗೆ ತಿಳ್ಕೊಡೋದು ಬೇರೆ. ಇವತ್ತು ಫಸ್ಟ್ ರ್ಯಾಂಕ್ ಸೈನ್ಸ್ನಲ್ಲಿ, ಮೂಢನಂಬಿಕೆ ಪರಮಾವಧಿ ಅವನಿಗೆ. ಏನರ್ಥ ಅದಕ್ಕೆ? ಏನರ್ಥ? ಸೈಂಟಿಫಿಕ್ ಆಟಿಟ್ಯೂಡ್ ಬೇರೆ, ಸೈನ್ಸ್ ಬೇರೆ. ಅರ್ಥ ಆಯ್ತಾ ನಿಮಗೆ? ಹಳ್ಳಿಯವರು ಇರ್ತಾರೆ, ಒಂಚೂರು ಮೋಸ ಮಾಡೋದಿಲ್ಲ. ಏನದು? ಆಟಿಟ್ಯೂಡ್ ಅದು. ಆಮೇಲೆ ಭಾರಿ ಬುದ್ಧಿವಂತ, ಫಸ್ಟ್ ಕ್ಲಾಸ್ ಮೋಸ ಮಾಡ್ತಾನೆ. ಅದಕ್ಕೆ ಬುದ್ಧಿ ಯಾವುದಕ್ಕೆ ಉಪಯೋಗಿಸ್ತೇವೆ ಅವನು? ಮೋಸ ಹೇಗೆ ಮಾಡಬೇಕು ಅಂತ ಹೇಳೋದಕ್ಕೆ. ಅವ್ರು ಮೋಸ ಮಾಡಬಾರ್ದು ಅಂತ ಅವರು. ಸೊ ಜ್ಞಾನ ಬಂದ ಮಾತ್ರಕ್ಕೆ ಜ್ಞಾನ ಬೇರೆ, ಪಾಂಡಿತ್ಯ ಬೇರೆ. ಪಾಂಡಿತ್ಯ ಯಾರೇ ಬೇಕು? ದುರ್ಯೋಧನಾದಿಗಳು ದಡ್ರಲ್ಲ ಎಲ್ಲ ಕೂಡ, ಯಾರು ಅವರಲ್ಲ? ಸಿಕ್ಕಾಪಟ್ಟಿ ಜ್ಞಾನಿಗಳು. ಆದ್ರೆ ಏನಿಲ್ಲ ಅವರಿಗೆ? ಜ್ಞಾನ ಪಾಂಡಿತ್ಯ ಬೇರೆ, ಜ್ಞಾನ ಬೇರೆ. ಜ್ಞಾನ ಬರೋದು ಯಾರಿಗೆ? ಸದಾಚಾರಿದ್ರ ಮಾತ್ರ. ಪಾಂಡವರು ದ್ವೇಷ ಮಾಡ್ತಾನೆ, ಏನು ಜ್ಞಾನ ಬರುತ್ತೆ ಅವನಿಗೆ? ಬರೋ ಸಂಭವನೇ ಇಲ್ಲ. ಆದ್ರಿಂದ ಸೋತ್ತಮರ ದ್ವೇಷ ಎಂದು ಜ್ಞಾನಕ್ಕೆ ಸಾಧನ ಅಲ್ಲ, ಅದು ಅಷ್ಟೇ ಅಲ್ಲ, ಮಿಥ್ಯಾ ಜ್ಞಾನಕ್ಕೆ ಸಾಧನ ಅದು, ಆಚಾರದ ಭಾಗ ಅದು. ತಥಾ ಹಿ ಗೌತಮ ಅಖಿಲೇಶು ಆಚಾರಸ್ಯ ಜ್ಞಾನ ಸಾಧನತ್ವೋಕ್ತೇಶ್ಚ. ಅದಕ್ಕೆ ತಿರುಕುಪಂಡಿತ ಆಚಾರ್ಯಗೆ ಕನ್ಫ್ಯೂಷನ್ ಬಂದ್ಬಿಡುತ್ತೆ. ಅವರು ಅದ್ವೈತ ಓದ್ತಾ ಇದ್ದಾರೆ, ತಂದೆ ಹೇಳಿ ಹೊರಟೋಗ್ಬಿಟ್ರು. ಏನಂತ? ಇದು ಸರಿಯಾದ ಮತ ಅಲ್ಲ, ಇದು ಸರಿಯಾದ ಮತ ದೇವರು ಸೇವೆ ಮಾಡೋ, ಸರಿಯಾದ ಮತ ನನಗೂ ಗೊತ್ತಿಲ್ಲ ಅಂತೇಳಿ ಹೋಗ್ಬಿಟ್ರು. ಇವ್ರು ಭಾರಿ ಯೋಚನೆ, ಏನು ಮಾಡ್ಬೇಕು ನಾನೀಗ? ಓದ್ತಾ ಇದ್ದಾರೆ ಅಮಾಯವಾದನ, ತಂದೆ ಹೇಳಿದ್ದಾರೆ ಸರಿಯಲ್ಲ ಅಂತೇಳಿ, ಏನು ಮಾಡಬೇಕಾಗ? ಸ್ಪಷ್ಟ ಹೇಳ್ತಾರೆ, ಸ್ಮೃತಿ ಧರ್ಮಾನ್ ಪೃಷಮ ಆಚಾರಂತ ಏವಾ. ಒಂದು ಕೆಲಸ ಮಾಡ್ತೇನೆ, ಸರಿಯಾದ ಆಚಾರ ಇಟ್ಕೊಂಡ್ಬಿಡ್ತೇನೆ ಅಂತ ಹೇಳಿದ್ರು. ಅದು ಆಚಾರ್ಯ ಸಿಕ್ಬಿಟ್ರು ಅವ್ರಿಗೆ. ಆಚಾರ ಇಟ್ಕೊಂಡಿದ್ದಕ್ಕೆ ಏನಾಯ್ತು? ಆಚಾರ್ಯ ಡೈರೆಕ್ಟ್ ಸಿಕ್ ಅವರಿಂದ ಜ್ಞಾನ ಬಂತು. ಆಮೇಲೆ ಅಂದರೆ ಆಚಾರವನ್ನು ಬಿಡಲಿಲ್ಲ, ಆಚಾರ ಉಳಿಸ್ಕೊಂಡ್ರೆ ಮುಂದೆ ಏನಾದ್ರು ಮಾಡ್ಬೋದು. ಇವತ್ತು ತಮ್ಮ ದೊಡ್ಡ ಇದ್ದಾನೆ ಅಂತ ತಿಳ್ಕೊಂಡು ಏನು ಶಾಸ್ತ್ರ ಜ್ಞಾನ ಇಲ್ಲ, ಒಳ್ಳೆ ಪಾಪ ಮಡಿ ಮೇಲೆ ಮಾಡ್ಕೊಂಡು ಸರಿಯಾಗಿದ್ದು ಬಿಡ್ತಾನೆ. ಮಗ ದೊಡ್ಡ ಜ್ಞಾನಿ ಆಗಿಬಿಡ್ಬೋದು. ಇವನು ಆಚಾರ ಬಿಟ್ಬಿಟ್ರೆ ಏನಾಗುತ್ತಾಗ? ಅವನಿಗೆ ಬಹಳ ಚಾನ್ಸ್ ಇಲ್ದಾಗ ಬಿಡ ಶ್ರೀಮತಾಮ್ ಶ್ರುತಿರಾಮ್ ಶ್ರೀಮತಾಮ್ಗೆ ಇರೋದಿಲ್ಲ. ಅದಕ್ಕೆ ಯಾವಾಗಲೂ ಕೂಡ ಒಂದು ವರ್ಣಾಶ್ರಮ ಧರ್ಮದಲ್ಲಿ ಒಂದು ವೈಶಿಷ್ಟ್ಯ ಇದೆ, ಆ ಒಂದು ಇಲ್ಲದ ಪರಂಪರೆ ಡೀಲಿಂಗ್ ಆಗಿಬಿಡುತ್ತೆ. ಆದ್ದರಿಂದ ಆಚಾರ ಆದರೆ ಉಳಿಸ್ಕೊಳ್ಳಿ ಅಂತ ಹೇಳ್ತಾರಲ್ಲ, ಅದು ಮುಂದಿನಕ್ಕೆ ಅನುಕೂಲ ಆಗುತ್ತೆ ಅಂತ. ಆಫೀಸ್ ಅಂತ ಇದ್ರೆ ಮುಂದಿನ ಒಳ್ಳೆ ಆಫೀಸರ್ ಬರ್ಬೋದು, ಆಫೀಸರ್ ಕ್ಲೋಸ್ ಮಾಡಿಬಿಟ್ರೆ ಅವರಿಗೆ ಪೋಸ್ಟೇ ಹೋದಾಗಲೆಕ್ಕ. ಅದಕ್ಕೆ ಅದನ್ನು ಉಳಿಸ್ಕೋಬೇಕು ಯಾವಾಗಲೂ. ಅದನ್ನು ಹೇಳೋದಕ್ಕೆ ಆಚಾರ ಜ್ಞಾನ ಸಮ್ಯಕ್ ಭಕ್ತಿ, ಬರೀ ಬೂಟಾಡಿಕೆ ಭಕ್ತಿ ಅಲ್ಲ ಅಂತ ಹೇಳಿದ್ದಾರೆ ನಿನ್ನೆ. ಅದನ್ನು ಎಂದೋ ಒಂದೊಂದು ಸದ್ಭಕ್ತಿ ಒಂದು ಭಕ್ತಿ ಅಲ್ಲ, ಸಮ್ಯಕ್ ಭಕ್ತಿ ಅಂದರೆ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಳ ಭ್ರತೀಂ ಶಾಶ್ವತೀಂ, ಇಷ್ಟಿರಬೇಕು ಅದಕ್ಕೆ. ತಥಾ ಹಿ ಗೌತಮ ಅಖಿಲೇಶು, ಇದಕ್ಕೆಲ್ಲ ನಾವು ಪುರಾಣ ಗ್ರಹಣ ಒಪ್ಪೋದಿಲ್ಲ ಅಂದರೆ ವೇದನೆ ಇದೆ ತಗೋ ಅಂತ ಹೇಳ್ತಾರೆ. ವಿನಾ ಜ್ಞಾನಂ ಕುತೋ ಭಕ್ತಿ ಕುತೋ ಭಕ್ತಿಂ ವಿನಾ ಚ ತತ್ ಇತಿ. ವಿನಾ ಜ್ಞಾನಂ ಕುತೋ ಭಕ್ತಿ, ಜ್ಞಾನ ಇಲ್ಲ ಅಂದರೆ ಭಕ್ತಿ ಎಲ್ಲಿಂದ ಬರುತ್ತೆ? ಸರಿ, ಭಕ್ತಿ ಯಾವಾಗ ಬರುತ್ತೆ ಅಂದರೆ ಭಕ್ತಿಂ ವಿನಾ ಚ ತತ್, ಜ್ಞಾನ ಇಲ್ಲದವ್ರು ಭಕ್ತಿ ಇಲ್ಲ, ಭಕ್ತಿ ಇಲ್ಲದವಾದರೆ ಜ್ಞಾನ ಇಲ್ಲ. ಸೊ ಭಕ್ತಿ ಜ್ಞಾನ ಎರಡು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆದ್ದರಿಂದ ಎರಡಕ್ಕೂ ಬೇಸಿಸ್ ಇರೋದಲ್ಲಿ ಆಚಾರದೊಳಗೆ. ಆಚಾರದಿಂದ ಶುರುವಾಗಿ ಜ್ಞಾನ ಬಂದು ಭಕ್ತಿ ಬಂದು ಮುಂದೆ ಪ್ರಸಾದ ಸಿಕ್ಕು ಮೋಕ್ಷಕ್ಕೆ ಹೋಗ್ಬೇಕು. ಭಕ್ತಿ ಪರೇ ಸ್ವೀ ಏನ ಬಿನ ಅಂದರೆ ಎಕ್ಸೆಪ್ಟ್ ಅಂತ ಅರ್ಥ. ವಿಥೌಟ್ ಜ್ಞಾನ, ವಿಥೌಟ್ ಜ್ಞಾನ ದೇರ್ ಇಸ್ ನೋ ಭಕ್ತಿ, ವಿಥೌಟ್ ಭಕ್ತಿ ದೇರ್ ಇಸ್ ನೋ ಜ್ಞಾನ. ಯಾವ್ದು ತತ್, ಇದಕ್ಕೆ ರೆಫರೆನ್ಸ್ ಅದು ದಟ್ ಅಂತ ಅರ್ಥ. ಏನು ದಟ್ ಅಂದ್ರೆ ತತ್ ದಟ್ ಹಾಗೆ ಆಗಿರೋದು ಇಂಗ್ಲೀಷ್ನಲ್ಲಿ ತತ್ ದಟ್ ಬರೀ ಇಂಗ್ಲೀಷ್ನಲ್ಲಿ ಬರೀ ತತ್ ಅಂಬದನ್ನ ಟಿ ಎಚ್ ಎ ಟಿ ಆಗಿಬಿಡುತ್ತೆ, ದಟ್ ಆಗಿಬಿಡುತ್ತೆ. ತತ್ ಅಂದ್ರೆ ಒಂದೇ, ದಟ್ ಅಂದ್ರೆ ಒಂದೇ. ಅದು ಎಷ್ಟೋ ಪದಗಳು ಹಾಗಾಗಿ ಇಂಗ್ಲೀಷ್ ಹೋಗಿರೋದು. ಇತಿಚ ಭಾಗವತೆ ಭಕ್ತಿ ಪರೇ ಸ್ವೇ ಅನುಭವೋ ವಿರಕ್ತಿ ಅನ್ಯತ್ರ ಚೈತ ತ್ರಿಕಮೇ ಕಾಕ. ಅದು ಪ್ರಣವನೋದು. ಯಾವ್ದಕ್ಕೆ ಪ್ರಣವನೋದು? ಭಕ್ತಿ ಜ್ಞಾನ ಹಿಂದಿದೆ, ಅದಕ್ಕೆ ಪ್ರಣವನಾದ್ರಿಂದ ತತ್ ಶಬ್ದಕ್ಕೆ ಅದ ಅರ್ಥ. ತತ್ ಅಂದ್ರೆ ಯಾವಾಗಲೂ ಜ್ಞಾನ ಅಲ್ಲ, ಮತ್ತೆ ಇಲ್ಲಿ ಪ್ರಣವನ ಬಂದಿರೋದ್ರಿಂದ ಅರ್ಥ. ತತ್ ಅಂದ್ರೆ ಅದು ಅಷ್ಟೇ, ಯಾವುದು ಅಂತ ಹಿಂದೆ ರೆಫರೆನ್ಸ್ ನೋಡ್ಬೇಕಾಗ. ಭಕ್ತಿ ಪರೇ ಸ್ವೇ ಅನುಭವೋ ವಿರಕ್ತಿ ಅನ್ಯತ್ರ ಚೈತ ತ್ರಿಕಮೇಕ ಕಾಲಂ ಇತಿಚ ಭಾಗವತೆ. ಭಾಗವತದಲ್ಲಿ ಜಯಂತಿ ಉಪಾಖ್ಯಾನದಲ್ಲಿ ಬರುತ್ತೆ, ಇದರಲ್ಲಿ ಆರಂಭದಲ್ಲೇನೆ ಅದರಲ್ಲಿ ಹೇಳ್ತಾರೆ. ಅದಕ್ಕೆ ದ್ವೇಕಾಸ್ಕಂದ ಎರಡನೇ ಅಧ್ಯಾಯ 42ನೇ ಶ್ಲೋಕ. ಭಕ್ತಿ ಪರೇ, ದೇವರಲ್ಲಿ ಭಕ್ತಿ, ಸ್ವೇ ಅನುಭವ, ತನ್ನ ಭಕ್ತಿ ಅನುಭವ, ಅನ್ಯತ್ರ ವಿರಕ್ತಿ, ಬೇರೆ ಕಡೆ ವಿರಕ್ತಿ, ಇವೆಲ್ಲ ಹೇಗಿರಬೇಕಿವೋ ಒಂದು ಸೈಮಲ್ಟೇನಿಯಸ್ ಆಗಿರ್ಬೇಕು. ತ್ರಿಕಮ್ ಏಕಕಾಲಂ ಸೈಮಲ್ಟೇನಿಯಸ್ ಆಗಿರ್ಬೇಕು. ಕೈ ಮಾತ್ರ ಒಂದು ಎರಡು ವರ್ಷ ಬೆಳೆಸ್ಬಿಡ್ತೇನೆ, ಕಾಲ್ ಮಾತ್ರ ಎರಡು ವರ್ಷ ಬೆಳೆಸ್ತೀನಿ ಅಂದ್ರೆ ಏನರ್ಥ? ಹೇಗೆ ಬೆಳಿಬೇಕೆಲ್ಲ? ಯೂನಿಫಾರ್ಮ್ ಗ್ರೋತ್ ಆಗಿರ್ಬೇಕು, ಯೂನಿಫಾರ್ಮ್ ಡೆವಲಪ್ಮೆಂಟ್ ಇರಬೇಕು. ಭಕ್ತಿ ಜ್ಞಾನ ವಿರಕ್ತಿ, ಅದಕ್ಕೆ ಜ್ಞಾನ ಭಕ್ತಿ ವೈರಾಗ್ಯ ಅಂತ ಲಿಂಕ್ ಆಗಿರೋದು. ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲ ಮೂರು ಕೂಡ ಏನಾಗಬೇಕದು? ಒಟ್ಟೇ ರೀತಿಯಲ್ಲಿ ಬೆಳೀತಾ ಹೋಗ್ಬೇಕು. ಆಗ ಮ್ಯಾಕ್ಸಿಮಮ್ ಭಕ್ತಿ ಬಂದರೆ ಮ್ಯಾಕ್ಸಿಮಮ್ ವಿರಕ್ತಿ ಅಂತ ಅರ್ಥ. ಮ್ಯಾಕ್ಸಿಮಮ್ ವಿರಕ್ತಿ ಏನಾಗಿರ್ಬೇಕು ಅವನಿಗೆ? ಮ್ಯಾಕ್ಸಿಮಮ್ ಭಕ್ತಿ. ಮಧ್ಯೆ ಏನಿದೆ? ಜ್ಞಾನ. ಇದು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಮೂರನ್ನು ಕೇಳಬೇಕು ಅಂತ ಯಾವಾಗಲೂ ಹೇಳೋದು. ಜ್ಞಾನ ಭಕ್ತಿ ವೈರಾಗ್ಯ. ಭಕ್ತಿ ಪರೇ ಸ್ವೇ ಅನುಭವ ವಿರಕ್ತಿ ಅನ್ಯತ್ರ ಚೈತತ್ರಿಕ ಏಕಕಾಲಂ. ಈ ಮೂರು ಕೂಡ ಏಕಕಾಲದಲ್ಲಿರಬೇಕು. ಇತಿಚ ಭಾಗವತೆ. ಮತ್ತೆ ಅದು ಪ್ರಶ್ನೆ ಅದೇ ಕೇಳಿದ್ರಲ್ಲ ಅವರಿಗಾಗಲೇ. ಜ್ಞಾನ ಅಲ್ಲ ಅದು, ಅದೇನದು? ಪಾಂಡಿತ್ಯ. ಪಾಂಡಿತ್ಯ ಲಾಯರ್ ಇರ್ತಾರೆ, ಕ್ರಿಮಿನಲ್ ಲಾಯರ್, ಫಸ್ಟ್ ಕ್ಲಾಸ್ ವಾದ ಮಾಡಿ ನಿರಪರಾಧಿತ ವಾದ ಮಾಡ್ತಾರೆ. ಎಷ್ಟು ಗೊತ್ತಾ? ನೋಡಿದ್ರೆ ಎಷ್ಟು ಸತಿ ಗೆದ್ದು ಬಿಡ್ತಾರೆ ಅವ್ರು ಇವತ್ತೆ ಕ್ರಿಮಿನಲ್ ಕೇಸಿನಲ್ಲಿ. ಅಪರಾಧಿ ನಿರಪರಾಧಿ ನಿರಪರಾಧಿ ಅಪರಾಧಿ ಆಗೋಗ್ಬಿಡ್ತಾರೆ. ಅದು ಎಲ್ಲಿಂದ ಬಂತದು? ಆ ರೀತಿ ಹೇಗೆ ಮಾಡಿದ ಅವನು? ಪಾಂಡಿತ್ಯದಿಂದ ಮಾಡಿದವನು. ಮತ್ತೆ ಆ್ಯಕ್ಚುಲಿ ನ್ಯಾಯನ ಅನ್ಯಾಯನ ಅದು? ತುಂಬ ಅನ್ಯಾಯ. ದೇಶಕ್ಕೆ ದ್ರೋಹ, ವ್ಯಕ್ತಿಗೆ ದ್ರೋಹ, ಅದು ನ್ಯಾಯಕ್ಕೆ ದ್ರೋಹ ಅದು. ಬಟ್ ಮಾಡಿದ. ಇವತ್ತು ಲಾಯರ್ ಹಾಗಿದ್ದಾರೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ, ಅವಾಗ ಕರೆಕ್ಟ್ ಪಾಂಡಿತ್ಯ ಇದ್ದು ಮಾತ್ರ ಜ್ಞಾನ ಇರಬೇಕು ಅಂತ ಇರ್ತಲ್ಲ, ಅವ್ನು ಜಾಸ್ತಿ ಕೊಟ್ಟರೆ ಬಚಾವ್ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಯಾವುದಕ್ಕೆ ಎಕ್ಸ್ಚೇಂಜ್ ಮಾಡಿದ ಅವನಿಗೆ ನ್ಯಾಯನ? ದುಡ್ಡಿಗೆ ಎಕ್ಸ್ಚೇಂಜ್ ಮಾಡ್ಬಿಟ್ಟು. ಏನು ಕೊಟ್ಟರು ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಗ್ರೇಟರ್. ಆ ರೀತಿ ಮಾಡಲಿಕ್ಕೆ ಕೊಟ್ಬಿಟ್ರೆ ಅಪರಾಧ ಹೋಗೇ ಬಿಡುತ್ತಾಗ. ಗೊತ್ತಾಯ್ತಾ? ಅಪರಾಧಗಳು ಹೋಗೋ ಸಿಂಪಲ್ ಅದು. ಯಾವಾಗ ಯಾರು ಅಪರಾಧ ಬರ ವಾಸನೆ ಮಾಡೋದಿಲ್ಲ, ಅವ್ರು ಕ್ರಿಮಿನಲ್ ಇದ್ದಾರೆ, ಯಾರು ಕೇಸ ತಗೊಳೋದಿಲ್ಲ, ಅವ್ನು ಏನು ಮಾಡ್ತೀರಾಗ? ಸೋಲ್ಲೇಬೇಕು, ಬೇರೆ ದಾರಿ ಇಲ್ಲ. ಅರ್ಥ ಆಯ್ತಾ? ಯಾರು ತಗೋತಾರೆ ಸೋತ್ ಬಿಡುತ್ತ. ಆ ರೀತಿ ಬಂದರೆ ಸ್ವಲ್ಪ ಭಾಳ ಚೆನ್ನಾಗಿರುತ್ತೆ, ಅದು ಬರೋದಿಲ್ಲ. ಇನ್ನು ಮತ್ತೆ ಅದು ಇದೇ ಮತ್ತೆ ಅದಕ್ಕೆ ಅದೇ ರೂಲ್. ಲಾಯರ್, ಕ್ರಿಮಿನಲ್ ಲಾಯರು ಅಪರಾಧಿನ ಬಿಡಿಸ್ಬೇಕಾದ್ರೆ ಲಾ ಗೊತ್ತಿರಬೇಕಿಲ್ಲ ಅವನಿಗೆ? ಸುಮ್ಮನೆ ಬಿಟ್ಬಿಡ್ತಾರ ಅವರು? ಯಾವ ಬೇಸಿಸ್ ಮೇಲೆ ಬಿಡ್ತಾರ ಅವರು? ಆಸ್ ಪರ್ ರೂಲ್, ರೂಲ್ ಕೋಟ್ ಮಾಡ್ತಾನ. ಈ ರೂಲ್ ಪ್ರಕಾರ ಅಪರಾಧಿ ಅಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೆ ರೂಲ್ ಗೊತ್ತಿದೆಯಲ್ಲ, ಇದು ಲಾಯರ್ಗೆ ಜ್ಞಾನ ಇದೆಯಲ್ಲ, ಜ್ಞಾನ ಇದೆ. ಅದರಿಂದ ಆ ಜ್ಞಾನ ಉಪಯೋಗ ಬರೋದು. ಕಮಿಟ್ಮೆಂಟ್ ಬೇಕು ಯಾವುದು? ಜ್ಞಾನಕ್ಕೆ. ಜ್ಞಾನ ಅಂದ್ರೆ ಆಚಾರ್ಯ ಇವತ್ತು ದೇವತೆಗಳಿಗೆ ಜ್ಞಾನ ಇದೆ, ವೀರಸೇನ ದೇವರಿಗೆ ಜ್ಞಾನ ಇದೆ, ಪ್ಲಸ್ ಏನಿದೆ ಅದು? ಕಮಿಟ್ಮೆಂಟ್. ಅನ್ಯಾಯ ಯಾವ ಕಾಲಕ್ಕೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ದೀಕ್ಷೆ ಅಂತ ಕರೆದು. ಆ ದೀಕ್ಷೆ ಇಲ್ಲದ ಹೋದ್ರೆ ಸರಿಯಲ್ಲ. ಇವ್ರೇನ್ ಮಾಡ್ಬೇಕಾಗ ನಮ್ಮ ದುಡ್ಡು ಬರುತ್ತೆ ಎಂಬ ಕಾನ್ಸೆಪ್ಟ್ ಬಿಟ್ಟುಬಿಟ್ಟು ದುಡ್ಡು ಬರ ಹಿಂದೆ ಎಷ್ಟೋ ತರ ಲಾಯರ್ ಇರ್ತಿದ್ರು ಅಂತವರೆಲ್ಲ ಒಳ್ಳೆ ಕೇಸ್ ದುಡ್ಡು ಇಲ್ಲ ತಗೋತಿದ್ರು ಅವ್ರ ಪಾಪ ಏನು ಫೀಸ್ ಕೊಡಬೇಡ ಗೊತ್ತಾಯ್ತಾ ನ್ಯಾಯ ಇದೆ ಗೆಲ್ಸ್ಕೊಡ್ತೀನಿ ಅಂತ ಆ ತರ ಇರ್ತಿತ್ತು. ಈ ದುಡ್ಡು ಇಸ್ಕೊಂಡ್ಬಿಡ್ತಾರೆ ನ್ಯಾಯ ಪ್ರಶ್ನೆ ಇಲ್ಲ ಅಡ್ವಾನ್ಸ್ ಕೊಡ್ಬೇಕಾದ್ರೆ ರಸೀದಿ ಇಲ್ಲ ಮತ್ತೆ ಅದಕ್ಕೆ ಯಾವ ಲಾಯರ್ ರಸೀದಿ ಕೊಡೋದ ನಿಮಗೆ ತಿಳಿತಾ ಆಮೇಲೆ ಯಾವ ಗ್ಯಾರಂಟಿನೂ ಇಲ್ಲ ಮತ್ತೆ ಇಬ್ರು ಒಂದಾಗಬಾರ್ದು ಅಂತ ಏನಿಲ್ಲ ಸಾಮಾನ್ಯ ಒಂದಾಗ್ಬಿಡ್ತಾರೆ ಎರಡು ಲಾಯರ್ಗಳು ಅದು ಏನು ಮಾಡ್ತಾರೆ ಕತೆ ನ್ಯಾಯಕ್ಕೆ ಪೂರ್ತಿ ಪರಮಾವಧಿ ಮೋಸ ಆಗ್ತದೆ. ಅದು ನ್ಯಾಯನಾದ ಹಾಗಿದ್ರೆ ಅವರು ಕೋರ್ಸ್ ಮಾಡಿದ್ರೆ ಸರ್ಟಿಫಿಕೇಟ್ ಇದೆ ಇದಿದೆ ಎಲ್ಲ ಇದೆ ಜ್ಞಾನ ಇದೆಯಾ ಇಲ್ಲ ಇದೆ ಮತ್ತೆ ನ್ಯಾಯ ಇಲ್ಲ ಅದು ನೋಡಿದ್ರೆ ಕಾಣೋದಿಲ್ಲ ಏನಾಗುತ್ತೆ ಎಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ಪಾಲು ಅಂಥದ್ದೇ ಕಾಣ್ತಿರೋದು ಅಂದರೆ ಜ್ಞಾನ ಇದ್ಮೇಲೆ ಯೋಗ್ಯರಾಗಿರ್ಬೇಕು ಅಂಬೋದು ಕೂಡ ನಿಯಮನೇ ಇಲ್ಲ ಹೊರಟೋಯ್ತೀವಿ. ಅನುಗ್ರಹ ಯಾವುದೇ ಕೆಲಸಕ್ಕೆ ಬರೋದಿಲ್ಲ ಇವತ್ತು ಐ ಎ ಎಸ್ ಆಫೀಸರ್ ಆಗಬೇಕಾದ್ರೆ ಅನುಗ್ರಹ ಬೇಕು ಗೊತ್ತಾಯ್ತಾ ಪ್ರಾಮಾಣಿಕ ಆಗಬೇಕಾದ್ರೆ ಅರ್ಥ ಆಯ್ತಾ ಇನ್ನೂ ಜಾಸ್ತಿ ಅನುಗ್ರಹ ಬೇಕಾದ್ರೆ ದುರ್ಯೋಧನ ಬೈಕಿದ್ದ ಅನುಗ್ರಹ ಇದೆಯಲ್ಲ ದೇವರದು ದುರ್ಯೋಧನ ಸತ್ತ ಇಲ್ಲ ಅಂದ್ರೆ ಏನರ್ಥ ಅನುಗ್ರಹ ಇದೆ ಅಂತ ಅರ್ಥ ಅನುಗ್ರಹ ಯಾವ್ದಕ್ಕೆ ಕಾರಣ ಆಗಲಿಲ್ಲ ಅದು ಮೋಕ್ಷಕ್ಕೆ ಕಾರಣ ಆಗಲಿಲ್ಲ ಅರ್ಥ ಆಯ್ತಾ ಈಗ ಆನ್ಸರ್ ಪೇಪರ್ ಕ್ವಶನ್ ಪೇಪರ್ ಕೊಡ್ತಾನೆ ಅಂದ್ರೆ ಅನುಗ್ರಹ ಆ ಅನುಗ್ರಹ ಯಾವ್ದಕ್ಕೆ ಕಾರಣ ಆಗಲಿಲ್ಲ ಪಾಸ್ ಆಗ್ಲಿಕ್ಕಲ್ಲ ಅದು ಪರೀಕ್ಷೆಯಲ್ಲಿ ಬರಲಿಕ್ಕಷ್ಟೇ ಪಾಸ್ ಆಗ್ಲಿಕ್ಕೆ ಏನು ಬೇಕಾದ ಅದಕ್ಕೆ ನ್ಯಾಯ ಸರಿಯಾಗಿ ಬರೋದ್ರೆ ಮಾಡಿಸ್ಕೊಡ್ಬೇಕು ಆ ಅನುಗ್ರಹ ಬೇಕು ಅಚ್ಚಾ ಅದಕ್ಕೆ ನಿನ್ನೆ ಬಂದಿದೆ ಮಧ್ಯಮ ಪ್ರಸಾದ ಅಧಮ ಪ್ರಸಾದ ಉತ್ತಮ ಪ್ರಸಾದ ಉತ್ತಮ ಪ್ರಸಾದದಿಂದ ಮಾತ್ರ ಮೋಕ್ಷ ಆದ್ರಿಂದ ಉತ್ತಮ ಪ್ರಸಾದ ಪರಮಾತ್ಮ ಯಾವ ಮಾಡ್ತಾನೆ ಭಕ್ತಿ ಇದ್ದಾಗ ಹೊರತು ಬರೀ ಜ್ಞಾನ ಇದು ಬರೀ ಜ್ಞಾನ ಅಂದ್ರೆ ಪಾಂಡಿತ್ಯ ಅದು ಜ್ಞಾನ ಅಲ್ಲೇ ಅಲ್ಲ ಅದು ಜ್ಞಾನಕ್ಕೆ ಅವಕಾಶ ದುರ್ಯೋಧನೆ ಗೊತ್ತಿಲ್ಲ ಪಾಂಡವ ರಾಜ್ಯ ಇದು ತಂದಲ್ಲ ಅಂತ ಗೊತ್ತಿಲ್ಲ ಅವ್ರ ಅನುಜ್ಞಾತ ಅದು ಮುಗಿಸಿರೋದು ಗೊತ್ತಿಲ್ಲ ಅವನಿಗೆ ಎಲ್ಲ ಗೊತ್ತಿದೆ ಏನು ಮಾಡ್ತಾ ಕೊಡಬಾರ್ದು ನನಗೆ ಬೇಕಷ್ಟೇ ಅನ್ಯಾಯ ಅಂದ್ರೆ ಅದು ಗೊತ್ತಿಲ್ಲ ಅನ್ನೋದು ಬೇರೆ ಎಲ್ಲ ಗೊತ್ತಿದ್ದೇ ಮೋಸ ಮಾಡ್ತಿರೋದು ಅದು ಸರಿಯಲ್ಲ. ಇತಿಚ ಭಾಗವತೆ ಇತಿ ಶ್ರೀಮದ್ ಆನಂದ ಧರ್ಮರಾಜನಂತವನು ಡ್ಯೂಪ್ ಮಾಡ್ತಾನೆ ಅಂದ್ರೆ ಧರ್ಮರಾಜನ ಅಂತವನನ್ನ ಶಕುನಿ ದಂಡ ಆಗಿದ್ರೆ ಇಲ್ಲಿ ಧರ್ಮರಾಜ ಇಲ್ಲಿ ಶಕುನಿ ಧರ್ಮರಾಜನ ಸೋರಿಸ್ತಾರೆ ಅಂತ ಹೇಳಿದ್ರೆ ಇವನು ದಂಡನವನಾಗಿದ್ರೆ ಪಂಡಿತ ಅಂತ ಆಗ್ಲಿಲ್ಲ. ಸೊ ತಾವೇ ಧರ್ಮರಾಜನ ಮೇಕಪ್ ಮಾಡಿ ಎಲ್ಲ ಸ್ಥಿತಿ ಬಂದ ಆ ವಿಚಾರ ಬೇರೆ ಅಂದ್ರೆ ಅದರಿಂದ ದುಷ್ಟರೆಲ್ಲ ಅಜ್ಞಾನಿಗಳಲ್ಲ ನೆನಪಿರ್ಬೇಕು ದುಷ್ಟರ ಅಜ್ಞಾನಿಗಳಲ್ಲ. ಜ್ಞಾನಿ ಹೇಗೆ ಭಕ್ತನು ಜ್ಞಾನಿಯಾಗಿರ್ತಾನೆ ದ್ವೇಷನೂ ಜ್ಞಾನಿಯಾಗಿರ್ತಾನೆ. ಆದರೆ ಭಕ್ತರ ಜ್ಞಾನ ಅಂಬೋದು ಭಕ್ತಿ ಕನ್ವರ್ಟ್ ಆಗ್ತದೆ ಅವನ ಜ್ಞಾನ ಏನಾಗುತ್ತದ ದ್ವೇಷಕ್ಕಿನ್ನೂ ಜಾಸ್ತಿ ಮಾಡ್ಕೊತಾನೋ ಆದ್ದರಿಂದ ಉಪಯೋಗಕ್ಕೆ ಬರೋದಿಲ್ಲ. ಅದನ್ನು ಹೇಳೋದಕ್ಕೆ ಭಕ್ತಿ ಪರೇ ಸ್ವೇ ಅನುಭವೋ ವಿರಕ್ತಿ ಅನ್ಯತ್ರ ಚೈತ ತ್ರಿಕಂ ಏಕ ತ್ರಿಕಂ ತ್ರಿಕಂ ಅಂದರೆ ಟ್ರಿನಿಟಿ ಮೂರು ಸೇರಿ ಒಂದು ಯೂನಿಟ್ ಅದು ಯಾವುದು ಒಂದಿಲ್ಲದ ಹೋದ್ರೆ ಇನ್ನೆರಡಿಲ್ಲ ಅಂತಾನೆ ಅರ್ಥ. ಇತಿಚ ಭಾಗವತೆ ನಾನು ಆಚಾರಸ್ಯ ಜ್ಞಾನ ಸಾಧನತ್ವೋಕ್ತಿಯ ದುರಾಚಾರಾಣ ಜ್ಞಾನಾಭಾವ ಸಿದ್ಧತ್ವ ಅದೇ ಪ್ರಶ್ನೆ ಹೇಳ್ತಾರೆ ಈಗ ನಾನು ಆಚಾರಸ್ಯ ಜ್ಞಾನ ಸಾಧನತ್ವೋಕ್ತಿಯ ದುರಾಚಾರ ಜ್ಞಾನಾಭಾವ ಸಿದ್ಧತ್ವ ಆಚಾರ ಜ್ಞಾನ ಸಾಧನ ಅಂದಮೇಲೆ ದುರಾಚಾರ ಜ್ಞಾನ ಬರಲೇಬಾರದಲ್ಲ ಅಂತ ಕೇಳಿದರು. ಆ್ಯಕ್ಚುಲಿ ಏನಾಗಿದೆ ಬರುತ್ತವ್ರಿಗೆ ಮಹಾನ್ ಅದಕ್ಕೆ ಹೇಳ್ತಾರೆ ಈ ಭಕ್ತಿ ಮಹಾಭಕ್ತಿ ಅನುಭವಸ್ತು ಅನುಭಾವಸ್ತು ಭಕ್ತಿ ಅಭಾವಸ್ತು ಕುತಃ ಮಹಾಭಕ್ತಿನೇ ಬರಬೇಕಲ್ಲ ಭಕ್ತಿ ಜ್ಞಾನ ಬಂದಮೇಲೆ ಇತ್ಯಾಹ ಜ್ಞಾನೇತಿ ಕುತ ಏತಂತ ಇತ್ಯತಃ ತಥಾ ಹೀತಿ ಅದಕ್ಕೆ ಅವ್ರಿಗೆ ಬರೋದಿಲ್ಲ ಅಂತ ಅರ್ಥ. ಅವ್ರು ಎಂದೂ ಕೂಡ ಆಚಾರ ಇಲ್ಲದವ್ರಿಗೆ ಜ್ಞಾನ ಬರೋದಿಲ್ಲ. ತಥಾ ಹೀತಿ ಭಕ್ತಿ ಜ್ಞಾನಯೋಹೋ ಅವಿನಾಭೂತತ್ವಾಚ್ಯ ನೋಡಿ ಅವಿನಾಭೂತ ಅಂದ್ರೇನು ಒಂದನ್ನು ಬಿಟ್ಟು ಇನ್ನೊಂದು ಇರೋದೇ ಅಲ್ಲ ವಿನಾಭವತಿ ವಿನಾಪಿ ಭವತಿ ಇತಿ ವಿನಾಭವ ವಿನಾಭೂತತ್ವ ವಿನಾ ನಭವತಿ ಅಂದರೆ ಅವಿನಾಭಾವ. ಆ ಪದ ಎಲ್ಲಿ ಬಂದಿದೆ ನೆನಪಿದೆಯಾ ಹಿಂದೆ ಪ್ರಮಾಣ ಪದ್ಧತಿಯಲ್ಲಿ ಏನೇನು ಬಂದಿದೆ ಧೂಮ ಇದೆ ವನ್ಯ ಇದೆ ಅವು ಎರಡು ಬಂದು ಏನಿದೆ ಈಗ ಎತ್ತರ ಎತ್ತರ ಧೂಮ ತತ್ರ ಅದು ಅವಿನಾಭಾವ. ಅದು ಅವಿನಾಭಾವ ಅಂದ್ರೇನು ಆ ಹೇತು ಸಾಧ್ಯವನ್ನು ಬಿಟ್ಟು ಏನಿರೋದಿಲ್ಲ ಸಾಧ್ಯ ಅಂಬುದು ಅಗ್ನಿ ಹೇತು ಯಾವುದು ಧೂಮ. ಧೂಮಕ್ಕೆ ಏನಾಗುತ್ತೆ ಯಾವಾಗಲೂ ಏನಾಗಿರ್ಬೇಕು ಧೂಮ ಅಗ್ನಿ ಇದ್ರೆ ಮಾತ್ರ ಇರುತ್ತೆ ಅದಕ್ಕೆ ಅವಿನಾಭಾವ ಅಂತಂದ್ರೆ. ಆದ್ರೆ ಅಗ್ನಿ ಇರ್ಲಿಕ್ಕೆ ಏನು ಬೇಕಿಲ್ಲ ಧೂಮ ಬೇಕಿಲ್ಲ ಅದು ಅರ್ಥ ಮಾಡಿಕೊಂಡ್ರೆ ಅವಿನಾಭಾವ ಶಬ್ದ ತಿಳಿಯುತ್ತೆ. ತದಭಾವೇ ವಿನಾ ಅಂದರೆ ಎಕ್ಸೆಪ್ಟ್ ಭಾವ ಅಂದರೆ ಇರೋದು ಅವಿನಾಭಾವ ಅಂದರೆ ಅದಿಲ್ಲದೆ ಇರಬೇಕಾಗಿಲ್ಲ ಅದಿದ್ರೆ ಇರಲೇಬೇಕು ಅದಿದ್ರೆ ಇರಲಬಾರ್ದು ನಿಯಮಗಳವು. ಅವಿನಾಭಾವ ಅಂದರೆ ಜೊತೆಯಾಗೇ ಇರಬೇಕೆ ಅಂತ ಅರ್ಥ. ತದಭಾವೇ ತದಭಾವ ಸಿದ್ಧಿರಿ ತದಭಾವೇ ತದಭಾವೇ ಅಂದ್ರೇನು ಅಲ್ಲ ಸದಭಾವೇ ಸದಾಚಾರಾಭಾವೇ ತದಭಾವ ಸಿದ್ಧಿ ಜ್ಞಾನಾಭಾವ ಸಿದ್ಧಿ ಅಂತ ಅರ್ಥ. ಜ್ಞಾನಾಭಾವೇ ಭಕ್ತಿಯಭಾವ ಸಿದ್ಧಿ ಒಂದು ಲಿಂಕ್ ಅದು. ಭಕ್ತಿ ಬೀಜ ಇಲ್ಲ ಗಿಡ ಬರಲಿಲ್ಲ ಗಿಡನೇ ಇಲ್ಲ ಅದು ಎಲೆ ಹೂ ಬರಲಿಲ್ಲ ಹೂವೇ ಇಲ್ಲ ಫಲ ಇಲ್ಲ. ಸೊ ಒಂದಕ್ಕೊಂದು ಲಿಂಕ್ ಅದು. ಬುಡ ಇರಬೇಕು ರೆಂಬೆಗಳಿರಬೇಕು ಎಲೆಗಳಿರಬೇಕು ಹೂವು ಇರಬೇಕು ಹಣ್ಣು ಬರಬೇಕು ಎಲ್ಲ ಬಿಟ್ಟು ಹಣ್ಣು ಬಂದರೆ ಸಾಧ್ಯ ಇಲ್ಲ. ಹಿಂದಕ್ಕೆ ಕಾರ್ಯಕಾರಣ ಭಾವ ಅಂತಿದೆ ಆದ್ದರಿಂದ ಅದು ನಿಯಮ ಅದು ತಪ್ಪಿಲ್ಲ ಎಂದು ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹ್ಞೂ ಯಾಕೆ ಯೋಚನೆ ಮಾಡಬಾರ್ದು ಫಸ್ಟ್ ನಾನು ಮಾಡಿದ್ರೆ ದೊಡ್ಡವ್ರು ಸ್ವಲ್ಪ ತಪ್ಪಾಡ್ಬೋದ ಅಂತ ಕೇಳಕ್ಕೊರಟೆ ತಪ್ಪಾಡ ಇಂಟೆನ್ಷನ್ ಇದೆ ಅಂತ ಆಗ್ಬಿಡುತ್ತೆ ಅದು ಕೇಳಲೇಬೇಕಾಗಿಲ್ಲ ಏನ್ ಮಾಡ್ಬೇಕು ಅದಕ್ಕೆ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಹೇಳಿದ್ರೆ ಹಾವು ಬಂದಿದೆ ಒಂದೊಂದ್ಸತಿ ಹೇಳಿದ್ರೆ ಪರವಾಗಿಲ್ಲ ಅಂತ ಕೇಳಿ ಹೇಳ್ಬೇಕು ನಾವು ಅದಕ್ಕೀಗ ಹಾವಿನ ಜ್ಞಾನ ಏನ್ ಮಾಡುತ್ತೆ ನಮ್ಮನ್ನ ಓಡಿಸುತ್ತ ಹಾವಿನ ಜ್ಞಾನ ಅದೇ ರೀತಿ ದೇವರ ಜ್ಞಾನ ಏನ್ ಮಾಡುತ್ತೆ ನಮ್ಮನ್ನ ತಪ್ಪು ಮಾಡದಂತೆ ಮಾಡುತ್ತ ಯಾವಾಗ ತಪ್ಪು ಮಾಡ್ತೇವೋ ಏನು ಹೋಗಿರುತ್ತಾಗ ಜ್ಞಾನ ಹೋಗಿರುತ್ತೆ ಮಲಗಿದಾಗ ಹಾವು ಬಂತು ಗೊತ್ತಾಗಲಿಲ್ಲ ಅರ್ಥ ಆಯ್ತಾ ಜ್ಞಾನ ಹೋಗ್ಲಿಕ್ಕೆ ಏನು ಕಾರಣ ಪ್ರಾರಬ್ಧ ಇತ್ಯಾದಿಗಳ ಕಾರಣ ಜ್ಞಾನಿಗಳಿಗಾದ್ರೆ ಇವರಿಗೆ ಅಜ್ಞಾನನೇ ಕಾರಣ ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯ ವಿರಚಿತಸ್ಯ ಶ್ರೀಮದ್ ಗೀತಾಭಾಷ್ಯಸ್ಯ ಟೀಕಾಯಾಂ ಜಯತೀರ್ಥ ಮುನಿ ವಿರಚಿತಾಯಾಂ ಪ್ರಮೇಯ ದೀಪಿಕಾಯಾಂ ನವಮೋ ಅಧ್ಯಾಯ ಸಮಾಪ್ತ ಇದಕ್ಕೇನಂತ ಹೆಸರಿತ್ತ ಅಧ್ಯಾಯಕ್ಕೆ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಕರೆದಿದ್ದಾರೆ ಈಗ ಮಾಂ ಹಿಪಾರ್ಥ ವ್ಯಪ ಇನ್ನು ಕೆಲವು ಶ್ಲೋಕ ಉಳ್ಕೊಂಡಿದೆ ಅದಕ್ಕೆ ಭಾಷ್ಯ ಟೀಕಾ ಎರಡೂ ಇಲ್ಲ ಅದರಿಂದ ಭಾವದೀಪನೂ ಇಲ್ಲ ಮಾಂ ಹಿಪಾರ್ಥ ವ್ಯಪಾಶ್ರಿತ್ಯ ಏಪಿಷ್ಯುಃ ಪಾಪಯೋ ನಯಃ ಆಯ್ತಾರೆ ಇಲ್ಲಿ ಬರೋದಿಲ್ಲ ಗೀತಾ ತಾತ್ಪರ್ಯ ಮೂರಕ್ಕೆ ಅರ್ಥ ಬರಿಲ್ಲ ಗೀತಾ ಭಾಷೆಯಲ್ಲಿ ಅರ್ಥ ಬರೋದಿಲ್ಲ ಮೂರು ಶ್ಲೋಕಕ್ಕೆ ಗೀತಾ ತಾತ್ಪರ್ಯದಲ್ಲಿ ಬರ್ತಾರೆ ರಾಯರ ವಿರುದ್ಧದಲ್ಲಿ ಏನು ಮಾಡ್ತಾರೆ ಸೇರಿಸಿ ಬರೆದು ಬಿಡ್ತಾರೆ ಎರಡು ಸೇರಿಸಿ ಬರೆಯೋದ್ರಿಂದ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ ಸೇರಿಸಿ ಬರೆದು ಬಿಡ್ತಾರೆ ತಕ್ಷಣ ಅದು ರಾಯರಿಂದ ದೊಡ್ಡ ಉಪಕಾರ ಮಾಂ ಹಿಪಾರ್ಥ ವ್ಯಪಾಶ್ರಿತ್ಯ ಏಪಿಷ್ಯುಃ ಪಾಪಯೋ ನಯಃ ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರಾಹ ತೇಪಿಯಾಂತಿ ಪರಾಂ ಗತಿಂ ಈಗ ಜನರಲ್ ಆಗಿ ಮಾಂ ಹಿ ಪಾರ್ಥ ಹೇ ಪಾರ್ಥ ಮಾಂ ವ್ಯಪಾಶ್ರಿತ್ಯ ನನ್ನನ್ನು ವಿಶೇಷೇಣ ಆಶ್ರಿತ್ಯ ವಿಶೇಷವಾಗಿ ಆಶ್ರಯಿಸಿದವರು ಪಾಪಯೋನಿಗಳಾದರೂ ಕೂಡ ಅರ್ಥ ಆಯ್ತಾ ಪಾಪಯೋನಿಗಳಂದ್ರೇನು ಕೆಟ್ಟ ಯೋನಿಯಲ್ಲಿ ಹುಟ್ಟಿದ್ರು ಕೂಡ ಸ್ತ್ರೀಯ ಅವರು ಸ್ತ್ರೀಯರಿರಬಹುದು ವೈಶ್ಯ ವೈಶ್ಯರಿರಬಹುದು ಶೂದ್ರ ಶೂದ್ರರು ಇರಬಹುದು ಅವರೆಲ್ಲ ಏನಾಗ್ತಾರೆ ದೇವಿಯಾಂತಿ ಪರಾಂ ಗತಿಂ ಎಲ್ಲಿಗೆ ಹೋಗ್ತಾರೆ ಅವರು ಪರಗತಿಗೆ ಹೋಗ್ತಾರೆ ಇದು ಉಳಿದವರಿಗೆ ಅಪ್ಪ ಜ್ಞಾನಿಗಳನ್ನು ಬಿಟ್ಟು ಹೇಳಿದ ಮಾತಿ ಅಂದರೆ ಪಾಪ ಯೋನಿಗಳು ಪಾಪಿಗಳು ಅಂತ ಹೇಳಲಿಲ್ಲ ಪಾಪ ಯೋನಿಗಳಾಗಿದ್ದರೂ ಕೂಡ ಅವರು ಸ್ತ್ರೀಯರಿರಬಹುದು ವೈಶ್ಯರಿರಬಹುದು ಶೂದ್ರರಿರಬಹುದು ಅಂದರೆ ಸ್ತ್ರೀಯರು ಪಾಪ ಯೋನಿಗಳು ಅಂತ ಅರ್ಥ ಈ ರೀತಿ ಮಾಡಿಕೊಂಡೇ ಗಲಾಟೆ ಮಾಡ್ತಿರೋದು ಈಗ ಗೀತೆಯನ್ನು ಬೈಯೋದು ಸುಡಬೇಕು ಅಂತ ಹೇಳೋರೆಲ್ಲ ನೆಟ್ಟು ಈ ಶ್ಲೋಕ ಇಟ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಗೀತ ಹೋಗಿ ಈ ಶ್ಲೋಕ ಒಂದು ಒಪ್ಪೋದಿಲ್ಲ ಅಂತೇಳಿ ಈ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಪಾಪಯೋನಯ ಸ್ತ್ರೀಯ ಪಾಪಯೋನಯ ವೈಶ್ಯ ಪಾಪಯೋನ ಶೂದ್ರ ಅಂತಿದೆ ಶೂದ್ರಲ್ಲ ಪಾಪಿಗಳು ಹೆಂಗಸರು ಪಾಪಿಗಳು ವೈಶ್ಯರು ಪಾಪಿಗಳು ಅಂತ ಹೇಳಿದಾಗ ಭಗವದ್ಗೀತೆ ಏನಾಯ್ತು ಅಲ್ಲಿಗೆ ಜಾತಿ ನಿಂದನೆ ಮಾಡೋ ಗ್ರಂಥ ಆಯ್ತು ಇದನ್ನು ನಾವು ಓದಬೇಕಾಗಿಲ್ಲ ಈ ಶ್ಲೋಕ ತೆಗೆದು ಬಿಡಿ ಅಂತ ಗಲಾಟೆ ಮಾಡಿದ್ದಿಲ್ಲ ಆಚಾರ ಒಬ್ಬರೇ ಅರ್ಥ ಬರೆದಿತ್ತು ಅದು ಹೇಳ್ತಾರೆ ಅಲ್ಲಿ ನೆನ್ಪಿಟ್ಕೊಳ್ಳಿ ಸ್ತ್ರೀಯ ಪಾಪಯೋನೆ ಅಂತ ಹೇಳಿಲ್ಲ ಸ್ತ್ರೀಯರೆಲ್ಲ ಪಾಪಯೋನಿಗಳು ಅಂತ ಹೇಳಿಲ್ಲ ಪಾಪದ ಕಾರಣದಿಂದ ಸ್ತ್ರೀಯಾಗಿ ಹುಟ್ಟಿದವರು ಅಂತ ಅರ್ಥ ಅರ್ಥ ಆಯ್ತಾ ಸ್ಟೂಡೆಂಟ್ಸ್ ಎಲ್ಲ ಕೆಟ್ಟವರ ಬ್ಯಾಡ್ ಸ್ಟೂಡೆಂಟ್ ಅಂತ ಹೇಳ್ತಾರೆ ಬ್ಯಾಡ್ ಸ್ಟೂಡೆಂಟ್ಗೆ ಏನರ್ಥ ಆಲ್ ಸ್ಟೂಡೆಂಟ್ಸ್ ಆರ್ ಬ್ಯಾಡ್ ಅಂತ ಅರ್ಥನ ಆಲ್ ಸ್ಟೂಡೆಂಟ್ಸ್ ಆರ್ ಬ್ಯಾಡ್ ಅಂತ ಅರ್ಥನ ಬ್ಯಾಡ್ ಸ್ಟೂಡೆಂಟ್ಗೆ ಏನಂತ ಅರ್ಥ ಒಬ್ಬ ಕೆಲವು ಸ್ಟೂಡೆಂಟ್ಸ್ ಬ್ಯಾಡ್ ಇದ್ದಾರೆ ಅಂತ ಅರ್ಥ ಅದೇ ರೀತಿ ಎಲ್ಲ ಹೆಂಗಸರು ಕೆಟ್ಟವರು ಅಂತ ಹೇಳಿಲ್ಲ ಕೆಲವರು ಹೆಂಗಸರು ಪಾಪದಿಂದಾಗಿ ಹೆಂಗಸರಾಗಿರ್ತಾರೆ ಅದು ಹೇಗೆ ಅಂತ ಪ್ರಶ್ನೆ ಬಂತು ಗೋಪಿಕಾ ಸ್ತ್ರೀಯರಿದ್ದಾರೆ ಅವರೆಲ್ಲ ಮೂಲತಃ ಯಾರವರು ಗಂಡಸರು ಏನಾಗಿ ಹುಟ್ಟಿದ್ದಾರೆ ಅವರು ಹೆಂಗಸರಾಗಿ ಹುಟ್ಟಿದ್ದಾರೆ ಆದ್ರಿಂದ ಏನದು ಒಂದು ಕಾರಣ ಇದೆ ಅಂತ ಅರ್ಥ ಏ ಆದರೆ ಗಂಡಸು ಹೆಂಗಸಾಗೋದು ಗಂಡಸು ಗಂಡಸಾಗಿ ಹುಟ್ಟಿದ ಪಾಪ ಅಲ್ಲ ಹೆಂಗಸು ಹೆಂಗಸಾಗಿ ಹುಟ್ಟಿದ ಹುಟ್ಟಿದ್ರು ಪಾಪ ಅಲ್ಲ ಆದರೆ ಗಂಡಸು ಏನಾದ್ರು ಹೆಂಗಸಾಗಿ ಹುಟ್ಟಿದರೆ ಏನಂತ ಕರೀತಾರೆ ಅದನ್ನು ಎರಡು ಕಾರಣ ಇರಬೇಕು ಇಲ್ಲ ಪಾಪ ಇಲ್ಲ ಪುಣ್ಯ ಇಲ್ಲ ಪಾಪ ಇಲ್ಲ ಪುಣ್ಯ ಅವ್ರಿಗೇನಿದೆ ಗೋಪಿಕಾಸ್ತ್ರಿಗೆಲ್ಲ ಇವರಿಗೆ ಕೃಷ್ಣನ ಹೆಂಡಂದ್ರಿಗೆ ಏನಿದೆ ಅಂದ್ರೆ 1600 ಜನಕ್ಕೆ ಅವರಿಗೆ ಭಾರಿ ಪುಣ್ಯ ಮಾಡಿದ್ದಾರೆ ವಾಯುದೇವ ತಪಸ್ ಮಾಡಿ ಕೃಷ್ಣನ ಹೆಂಡಂದ್ರಾಗಬೇಕು ಅಂತ ಕೇಳಿಕೊಂಡು ಆ ಸ್ತ್ರೀ ಜನ್ಮನ ಯಾತಕ್ಕೆ ಉಪಯೋಗಿಸ್ಕೊಂಡ್ರೆ ಅವರು ಸಾಧನೆಗೆ ಆದ್ರಿಂದ ಅದು ಒಳ್ಳೆಯದಾಯ್ತು ಇನ್ನೂ ಕೆಲವರು ಅಕಸ್ಮಾತ್ ಪಾಪದಿಂದ ಹೆಂಗಸರಾಗಿಬಿಟ್ರೆ ಇವ್ರು ಸುದ್ದಿಮನೆ ಇದ್ದಾನೆ ಆ್ಯಕ್ಚುಲಿ ಆತ ಗಂಡಸು ಆ ತಾಯಿ ಕೇಳಿದ್ದಕ್ಕೆ ಎಲ್ಲ ಹೆಣ್ಣಾಗಿ ಬಿಟ್ಟುಬಿಟ್ಟ ಮತ್ತೆ ಗಂಡಾಗಿಬಿಟ್ಟ ಅಲ್ಲಿ ಏನಾಯ್ತು ಆತ ಗಂಡಾಗಿದ್ದು ಸಂತೋಷ ಪಡಲಿಲ್ಲ ಅದು ಬೇರೆ ಕಾರಣ ಇದೆ ಆದ್ರಿಂದ ಗುಡ್ ಅಲ್ಲ ಅದು ಇವರಿಗೆ ಗುಡ್ಡಾದ ಗುಡ್ ಆಗಲಿಲ್ಲ ಅದೆಲ್ಲ ಏನದು ಬೇರೆ ಒಂದು ಪ್ರಾರಬ್ಧಾದಿಗಳಿಂದ ಕಾರಣದ ಬಂದಿರ ಅದೇನದು ಅದು ಕೆಟ್ಟದ್ದು ಅಂಥ ಸ್ತ್ರೀಯರು ಉದ್ಧಾರ ಆಗ್ತಾರೆ ವೈಶ್ಯಾಗಿ ಬ್ರಾಹ್ಮಣನ ಹುಟ್ಟಬೇಕಾದ್ರೆ ಏನಾಗಿ ಹುಟ್ಟುಬಿಟ್ಟ ವಯಸ್ಸಿನಾಗ ಹುಟ್ಟಬೇಕು ವಯಸ್ಸಿನಾಗ ಹುಟ್ಟಿದ ತಪ್ಪಲ್ಲ ಬ್ರಾಹ್ಮಣನಾಗ ಹುಟ್ಟಬೇಕಾದ್ರೂ ವಯಸ್ಸಿನಾಗ ಹುಟ್ಟುಬಿಟ್ಟ ಅವಾಗ ಏನಾಯ್ತು ಅದು ದೋಷ ಇವತ್ತು ಸೆಕೆಂಡ್ ಬ್ಯಾಚ್ STC ನೋ ಪ್ರಾಬ್ಲಮ್ FDC ಆಗ್ಬಿಟ್ಟು ಅವಾಗ ಏನಾಯ್ತು ಅದು ದೋಷ ಅದನ್ನು ಆಚಾರ ಹೇಳ್ತಾರೆ ಪಾಪದ ಪಾಪ ಶಾಪ ಅವುಗಳಿಂದಾಗೇನಾದರೂ ಸ್ತ್ರೀಯಾರಿಗೆ ಹುಟ್ಟಿದ್ರೆ ಅವರೂ ಕೂಡ ಭಕ್ತಿ ಮಾಡಿದರೆ ಉದ್ಧಾರ ಆಗ್ತಾರೆ ಅದೇ ರೀತಿ ವೈಶ್ಯರಾಗಿ ಹುಟ್ಟಿದ್ರೆ ಅವರು ಉದ್ಧಾರ ಆಗ್ತಾರೆ ಶೂದ್ರಾಗಿ ಹುಟ್ಟಿದ್ರು ಉದ್ಧಾರ ಆಗ್ತಾರೆ ಅಂದರೆ ಎಲ್ಲ ಶೂದ್ರರು ಪಾಪಿಗಳು ಅಂತ ಹೇಳಲಿಲ್ಲ ನೆನಪಿಡಬೇಕು ಎಲ್ಲ ವೈಶ್ಯರು ಪಾಪಿಗಳಲ್ಲ ಎಲ್ಲ ವೈಶ್ಯರು ಪಾಪಿಗಳಲ್ಲ ಅಂದಮೇಲೆ ಪಾಪವಶಾತ್ ಸ್ತ್ರೀಯರಾಗಿದ್ದರೆ ಅವರು ಉದ್ಧಾರ ಆಗ್ತಾರೆ ಅಂತ ತಾತ್ಪರ್ಯ. ಕಿಂ ಪುನರ್ ಬ್ರಾಹ್ಮಣ ಪುಣ್ಯ, ಅದು ಸಿಟ್ಟವರಿ ನೋಡಿ, ಬ್ರಾಹ್ಮಣರು ಪುಣ್ಯ ಅಂತ ಕರಲಿಲ್ಲ, ಇವರೆಲ್ಲ ಪಾಪಿಗಳು ಬ್ರಾಹ್ಮಣವಾದ ಪುಣ್ಯವಂತರು ಅಂದರೆ ಇಲ್ಲ. ಈಗ ಪುಣ್ಯ ಬ್ರಾಹ್ಮಣ ಅಂದ್ರೆ ಏನು? ಅದು ಶೂದ್ರನಾಗ ಹುಟ್ಟು ಬ್ರಾಹ್ಮಣನಾಗ ಹುಟ್ಟುಬಿಟ್ಟ, ಅದೇನದು ಪುಣ್ಯ. ಅದು ಸೆಕೆಂಡ್ ಕ್ಲಾಸ್ ಬಂದವರು ಸಿಗ್ತು, ಫಸ್ಟ್ ಕ್ಲಾಸ್ ಬಂದವರು ಸಿಗಲೇ ಇಲ್ಲ. ಫಸ್ಟ್ ಕ್ಲಾಸ್ ಬಂದರೆ ಯಾವುದೋ ಸರ್ಟಿಫಿಕೇಟ್. ಎಷ್ಟೋ ದಿನಕ್ಕೆ ಹಾಗಾಗಿದೆ, ಅವನ ಇಬ್ಬರಿಗೆ ಇಂಟರ್ವ್ಯೂ ಬಂದಿದೆ, ಒಬ್ರು ಫಸ್ಟ್ ರ್ಯಾಂಕ್ ಒಬ್ರು ಸೆಕೆಂಡ್ ರ್ಯಾಂಕು, ಇಬ್ಬರು ಹೋಗಿದ್ದಾರೆ. ಫಸ್ಟ್ ರ್ಯಾಂಕ್ ಬಂದವರಿಗೆ ಯಾರೋ ರೈಲ್ ಟ್ರೈನ್ ಮಿಸ್ ಆಗಿಬಿಟ್ಟಿದೆ, ಇಂಟರ್ವ್ಯೂ ಟೈಮ್ ಹೋಗಿಲ್ಲ, ಸೆಕೆಂಡ್ ರ್ಯಾಂಕ್ ಸೆಲೆಕ್ಟ್ ಆಗಿಬಿಟ್ಟ. ಅವ್ರು ವರ್ಲ್ಡ್ ಫೇಮಸ್ ಆದಾತ, ಫಸ್ಟ್ ರ್ಯಾಂಕ್ ಅಡ್ರೆಸ್ ಆಗೋಗುತ್ತ ಪಾಪ ಅವರು. ಒಂದು ಮಿಸ್ ಆಗಿದ್ದಕ್ಕೇನ ಕೆರಿಯರೇ ಪೂರ್ತಿ ಹೋಗಿರ್ತಾವ ಒಂದು ತಪ್ಪಿನಿಂದ. ಇವರಿಗೆ ಲಕ್, ಇವನಿಗೆ ಲಕ್ ಅಂತ ಕರೋದು, ಅವನಿಗೆ ಅದು ಬ್ಯಾಡ್ ಲಕ್. ಅವನಿಗೆ ಬ್ಯಾಡ್ ಲಕ್ ಲಕ್ ಹೇಗೋ ಎಷ್ಟೋ ದಿನಕ್ಕೆ ಹಾಗಾಗತ್ತೆ. ಒಳ್ಳೊಳ್ಳೆ ವೇಕೆನ್ಸಿಗಳು ಯಾರಿಗೋ ಸಿಕ್ಕಿದ್ರೆ ಅಪ್ಲಿಕೇಟ್ಸ್ ಇರೋದು, ಕೆಲವು ಸಲ ಅವನೊಬ್ಬಳೇ ಅಪ್ಲೈ ಮಾಡಿಬಿಟ್ಟಿರ್ತಾರೆ, ಸಿಕ್ಬಿಡುತ್ತೆ. ಅವ್ನು ಇನ್ನೊಬ್ಬನು ಯಾವನವ್ರು ಬರಲಿಕ್ಕಿಲ್ಲ ಅಂತ ಬಿಟ್ಬಿಟ್ಟಿರ್ತಾರೋ, ಕೆಲವು ಬೈ ಚಾನ್ಸ್ ಅಪ್ಲೈ ಮಾಡ್ತಾನೆ ಬರಲಿಕ್ಕಿಲ್ಲ ಅಂತೇಳಿ ಸೆಲೆಕ್ಟ್ ಆಗಿಬಿಡ್ತಾರೆ, ಅದೆಲ್ಲ ಲಕ್ ಅಂತ ಹೇಳ್ತೇವಲ್ಲ ಹಾಗೆ. ಸೊ ಶೂದ್ರನಾಗಿ ಹುಟ್ಟಬೇಕು, ಬ್ರಾಹ್ಮಣನಾಗಿ ಹುಟ್ಟು ವಿಧರ ಇದ್ದಾನೆ. ಈಗ ಆತ ಏನಾಗಿ ಪೂರ್ವ ಯಮದೇವರಾತ ಏನಾಗಿ ಹುಟ್ಟಿಬಿಟ್ಟ? ಶೂದ್ರನಾಗಿ ದಾಸಿಪುತ್ರನಾಗಿ ಹುಟ್ಟ, ಆಕ್ಚುಲಿ ಕೆಟ್ಟದದು ಆತ ಕೆಟ್ಟದಲ್ಲ ಆತಗೆ. ಆತಕ್ಕೆ ಅಂದ್ರೆ ಏನಾಯ್ತಲ್ಲಿ, ಏನಂತ ಹೇಳಿದ್ದಾರಲ್ಲಿ ವಿದುರನಿಗೆ ಆತ ಅದೇ ನೋಡಿ, ವಿದುರನ ಇನ್ನೊಂದು ರೂಪ ಧರ್ಮರಾಜ ಕ್ಷತ್ರಿಯನಾಗಿ ಹುಟ್ಟಿದ್ದಾನೆ. ಅದೇ ಯಮದೇವರು ಧರ್ಮರಾಜ ಕ್ಷತ್ರಿಯನಾಗಿ ಹುಟ್ಟಿದ್ದಾರೆ, ವಿದುರನಾಗಿ ಶೂದ್ರನಾಗಿ ಹುಟ್ಟಿಬಿಡಿ, ಎರಡು ರೂಪ ಇದೆ ಈಗ. ಅದಕ್ಕೆ ಶೂದ್ರನಾಗಿ ಹುಟ್ಟಿದ್ದ ಅವ್ರಿಗೆ ಒಳ್ಳೇದ ಕೆಟ್ಟದ ಏನು? ಅಲ್ಲಿ ಇಚ್ಛೆ ಪಟ್ಟು ಹುಟ್ಟುತ್ತಾರೋ, ಆದ್ರಿಂದ ಏನಾಯ್ತು ಅದು ಕೆಟ್ಟದಾಗ್ಲೇ ಇಲ್ಲ. ಇಚ್ಛೆ ಪಟ್ಟಾಗ ಏನಾಗ್ಲಿಲ್ಲ, ಕೆಲವು ಎಲ್ಲೋ ಊಟದಲ್ಲಿ ಎಲೆ ಕೊನೆ ಎಲೆ ಕುಡಿಸ್ಬಿಟ್ಟಿದ್ರು ಪಾಪ, ಭಾರಿ ದುಃಖ ಪಟ್ಟು ಯಾರೋ ಅಯ್ಯೋ ಎಷ್ಟನ್ನೇ ಆಯ್ತು ವರ್ಷಪ್ಪ, ಇಲ್ಲ ನಾನೇ ಬಯಸಿ ಕೂತಿದ್ದೇನೆ ಅಂತ ಹೇಳಿದ. ಅವಾಗೇನಲ್ಲ ದೋಷ ಅಲ್ಲ, ನಾನೇ ಇಷ್ಟಪಟ್ಟು ಕೂತಿದ್ದೇನೆ ಅಂತ ಹೇಳಿದ. ಯಾರು ಏನು ಮಾಡೋದಿಲ್ಲ, ಆದ್ರೆ ಫಸ್ಟ್ ಬಂದವನು ಎರಡು ಎರಡು ದಬ್ಬಿ 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 ಕೊಡಿ ಕೂತ್ಕೊಂಡ್ಬಿಟ್ಟ ಹೋಗಿ. ಅವಾಗೇನಾಯ್ತು ಅವನಿಗೆ, ಭಾರಿ ಅವಮಾನ ಆಯ್ತು. ಏ ಎದ್ದು ಬಿಡ್ತಾನೆ, ಎಷ್ಟು ಅವಮಾನ ಆಯ್ತು ನನಗೆ. ತಾನೇ ಕೂತಾಗ ಅವಮಾನ ಆಗೋದಿಲ್ಲ, ಈ ಮಕ್ಕಳು ತಾವೇ ಬಿದ್ದು ಬಿಡ್ತಾರೆ, ಅಳೋದಿಲ್ಲ. ಇದೊಬ್ರು ಬಿಡಿಸಿದಾಗ ಹೊರಡ್ತಾರೆ, ತಾವೇ ಬಿದ್ದರೆ ಹತ್ರ ಕಾರಣ ಇಲ್ಲ, ಎತ್ತಕ್ಕೆ ಇನ್ನೊಬ್ರು ಬಿಡಿಸಿ ತಾನೇ ಮಾಡ್ಕೊಂಡಿದ್ದಾರೆ. ಈ ಭಾಗವತಲ್ಲಿ ಹೇಳ್ತಾರೆ, ಜಿಹ್ವಾಂ ಕದಾಚಿತ್ ದಶತೋ ಸ್ವದದ್ಭಿಹಿ ತದ್ವೇದನಾಯಾಮ್ ಕಥಮಾಯ ಕುಪ್ಪೇತ್. ಮಾತಾಡ್ತಾನೋ ಊಟ ಮಾಡ್ತಾನೋ ತನ್ನ ನಾಲ್ಗಿನ ತಾನೇ ಕಚ್ಕೊಂಡ್ಬಿಡ್ತಾನೆ ಹಳ್ಳಿನಿಂದ. ಯಾರ ಮೇಲೆ ಕೋಪಗೊಳ್ಬೇಕು ಅವನೀಗ, ಯಾಕೆ ಹಲ್ಲು ತಂದು ನಾಲ್ಗಿನ ತಂದೆ ಗೊತ್ತಾಯ್ತು. ಹಲ್ಲು ಹೊಡ್ಕೊಂಡ್ರೆ ಇವರು ನಾಲ್ಗೆ ಸಿಟ್ಟು ಬಂದು ಹಲ್ಲು ಹೊಡ್ಕೊಂಡು ಏನಾಗುತ್ತಾಗ ಹಲ್ಲು ಹೋಗ್ಬಿಡುತ್ತೆ. ಅಲ್ಲಿ ಹಾಗೆ ಸಹಿಸ್ಕೊತಾರೆ, ಹಾಗೆ ಸಹಿಸ್ಕೋಬೇಕು ಅಂತ ಹೇಳ್ತಾರೆ. ತನ್ನ ಹಲ್ಲಿನ ತನ್ನ ನಾಲ್ಗೆ ಕಚ್ಕೊಂಡಾಗ ಯಾರ ಮೇಲೆ ಕೋಪ ಮಾಡೋಕ್ಕೆ ಹಾಗೆ ಸಾಧ್ಯ ಇಲ್ಲವೋ ಗೊತ್ತಾಯ್ತಾ. ಏನೇ ಮಾಡಿದ್ರು ದೇವರಿಂದ ಆಗುತ್ತೆ ಅಂತ ತಿಳ್ಕೊಂಡು ಅವನಿಗೆ ಏನು ಬರಲ್ಲ, ಯಾವುದು ಕೋಪ ತಾಪ ಬರೋದಿಲ್ಲ ಅಂತ ದೃಷ್ಟಾಂತ ಕೊಡ್ತಾರೆ. ಇದೆಲ್ಲ ಯಾತಕ್ಕೆ ಹೇಳಿದ್ದು ಅಂದರೆ, ಎಲ್ಲ ಸ್ತ್ರೀಯರು ಪಾಪಿಗಳು ಅಂತ ಹೇಳಿಲ್ಲ ಭಗವದ್ಗೀತೆ. ಅರ್ಥ ಹೇಳಿದ್ರೆ ಆಚಾರ ಒಬ್ಬರೇ, ಉಳಿದವ್ರಿಗೆ ಅರ್ಥ ಬರಲಿಕ್ಕೆ ಬರಲಿಲ್ಲ, ಆದ್ದರಿಂದ ಅವ್ರು ಬಯಸ್ಕೋಬೇಕಾಗಿ ಬೇರೆ ದಾರಿ ಇಲ್ಲ. ಆಚಾರ ಮಾತ್ರ ಕರೆಕ್ಟಾಗಿ ಅರ್ಥ ಹೇಳಿ ದೃಷ್ಟಾಂತ ಕೊಟ್ಟು ಬೇಕಾಷ್ಟು ಆಧಾರ ಕೊಟ್ಟು ಹೇಳ್ಬಿಡ್ತಾರೆ. ಯಾಂತಿ ಪರಾಂ ಗತಿಂ ಕಿಂ ಪುನರ್ ಬ್ರಾಹ್ಮಣ ಪುಣ್ಯ ಭಕ್ತ ರಾಜರ್ಷ ಯಸ್ತಥಾ. ಮಹಾಭಾರತದ ಕತೆ ಬರುತ್ತೊಂದು, ಒಬ್ಬ ಶೂದ್ರ ಇರ್ತಾನೆ, ಅವನು ಅವನಿಗೆ ಸಾಧ್ಯ ಮಾಡಬೇಕು ಅಂತ ಭಾರಿ ಅಪೇಕ್ಷೆ, ಅವನಿಗೆ ಒಳ್ಳೆ ಬ್ರಾಹ್ಮಣ ರೀತಿ ಸಾಧ್ಯ ಮಾಡಬೇಕು ಅಂತ ಅಪೇಕ್ಷೆ. ಯಾರೂ ಮಾಡ್ಸೋಕ್ಕೆ ಇಷ್ಟಪಡೋದಿಲ್ಲ, ಏ ಮಾಡ್ಸೋಕ್ಕೆ ಸಾಧ್ಯ, ನಿನ್ನ ಪ್ರಕಾರ ಮಾಡಿಸ್ತೇವೆ ಅಂತಾರೆ. ಇಲ್ಲ ವೇದೋಕ್ತ ಪ್ರಕಾರ ಮಾಡಿಸ್ಬೇಕು ನನಗೆ ಅಂತ ಹೇಳ್ತಾ ಕೊನೆ ಹೇಗೋ ಪುರೋಹಿತ ಸಿಗ್ತಾನೋ ಬ್ರಾಹ್ಮಣ. ಇವತ್ತು ಎಷ್ಟೋ ಜನ ಬರ್ತಾ ಇರೋ ಯಾರ್ಯಾರಿಗೂ ಉಪನಯನ ಮಾಡಿಸಿ ಬಂದ್ಬಿಡ್ತಾರೆ ಹೋಗಿಬಿಟ್ಟು ಗೊತ್ತಾಯ್ತಾ. ನಿಜವಾದ ದೊಡ್ಡ ಪಾಪ ಅದು, ಇವರು ಸರಿಯಾಗಿದ್ದರೆ ಅವರು ಜಾತಿ ತಪ್ಪತ್ತಿರಲಿಲ್ಲ. ಒಬ್ಬ ಮಾಡಿಸ್ಬಿಡ್ತಾನೆ, ಸರಿಯೇ ಮಾಡಿಸ್ಬಿಡ್ತಾನೆ, ಶಾಸ್ತ್ರೋಕ್ತವಾಗಿ ಮಾಡಿಸ್ಬಿಡ್ತಾನೆ, ಇಬ್ಬರು ಸತ್ತು ಹೋಗ್ಬಿಡ್ತಾರೆ. ಆಮೇಲೆ ಅವನು ದೊಡ್ಡ ರಾಜನಾಗಿ ಹುಟ್ಟುಬಿಡ್ತಾನ ಅವನು, ಯಾರೋ ಮಾಡಿದ ಅವನು ಶೂದ್ರ ದೊಡ್ಡ ರಾಜನಾಗಿ ಹುಟ್ಟುಬಿಡ್ತಾನೆ. ಇವನು ರಾಜನ ಮೇಲೆ ಪುರೋಹಿತನಾಗಿ ಹುಟ್ಟುತ್ತಾನೆ ಮತ್ತೆ ಅವನು ಅಲ್ಲಿ ಕೂಡ. ಅವಾಗ ಏನಾಗ್ತಿರ್ತದೆ, ಇವನು ಕಂಡಾಗೆಲ್ಲ ನಗ್ತಿರ್ತಾನ ಅವನು, ಆ ರಾಜ ಪುರೋಹಿತನ ಕಂಡಾಗೆಲ್ಲ ನಗ್ತಿರ್ತಾನೆ. ಅವನಿಗೆ ಆಶ್ಚರ್ಯ, ಒಂಥರ ಭಾರಿ ದುಃಖ, ಅವಮಾನ ಮಾಡ್ತಾನೆ ರಾಜ ನನಗೆ ಅಂತೇಳಿ. ಯಾವಾಗ ನಕ್ಕರೆ ಎನಿಸುತ್ತದೋ, ಕಮಲಾಕಾಲ ನಕ್ಕರೆ, ಏನೋ ಒಂದು ಅಪಹಾಸ್ಯ ಮಾಡ್ತಾನೆ ಅಂತ ಅರ್ಥ. ಎಷ್ಟೋ ಸಹಿಸ್ಕೊಂಡ ಪಾಪ, ಮನೆ ಸಹಿಸ್ಕೊಳ ತಡ್ಕೊಳಕ್ಕಾಗಲಿಲ್ಲ. ಒಂದಿವ್ಸ ಕೇಳಿದ, ಈಗ ನಗ್ತಾ ಇದ್ರೆ ಅವ್ನ ಗತಿ ಏನಾಗಬೇಕು, ತಪ್ಪೇನೋ ಅಂತ ತಿದ್ಕೊಂಡ್ಬಿಡ್ತೇನೆ, ಯಾಕೆ ನಗೋದು ಅಂತ ಕೇಳಿದ. ಆ ಹೇಳ್ತಾನೆ, ನೀವು ತಪ್ಪು ಮಾಡಿದ್ದಕ್ಕೆ ನಗ್ತಾ ಇದ್ದೀರಿ ಅಂತ ಹೇಳ್ತಾನೆ. ಅವನು ಹಿಂದಿನ ಜ್ಞಾಪಕ ಇದೆ ರಾಜರು, ಇವರಿಗೆ ಜ್ಞಾಪಕ ಇಲ್ಲ. ನಾನೊಬ್ಬ ಶೂದ್ರನಾಗಿದ್ದೆ, ನಾನು ವೇದೋಕ್ತವಾದ ರೀತಿಯಲ್ಲಿ ಸಾಧ್ಯ ಮಾಡಿಸಿದ್ದಕ್ಕೆ ಆ ಪುಣ್ಯದಿಂದ ನಾನು ರಾಜನಾಗಿಬಿಟ್ಟೆ, ನೀವು ಪುರೋಹಿತರ ಡಿಪೆಂಡೆಂಟ್ ಆಗಿ ಕೂತಿದ್ದೀರಿ, ಈಗ ಅದಕ್ಕೆ ನಗು ಬರ್ತಾ ಇದೆ ಅಂತ ಹೇಳಿದ. ಅಂದರೆ ಈಗ ಅವನಿಗೆ ಜ್ಞಾನ ಬಂದು ಮಾಡಿದ ತಪ್ಪು ಅಂತ ಹೇಳ್ತಾನೆ. ಅವನಿಗೆ ಕೊನೆಗೆ ಹೇಳ್ತಾನೆ, ತಪ್ಪು ಮಾಡಿದ್ದೀರಿ, ಯೋಚನೆ ಮಾಡೋದು ಬೇಡ, ನಿಮಗೆ ಸಾಕಷ್ಟು ದುಡ್ಡು ಕೊಡ್ತೇನೆ, ಹೋಗಿಬಿಟ್ಟು ದೊಡ್ಡ ಪ್ರಾಯಶ್ಚಿತ್ತ ಮಾಡ್ಕೊಂಡು ಉದ್ಧಾರ ಆಗಿರಿ ಅಂತ ಹೇಳಿದ. ರಾಜನಾಗಿದ್ದಕ್ಕೆ ಅವನು ದುಡ್ಡು ಕೊಡ್ತೇನೆ ನಾನು, ಏಕಾಶ ಯಜ್ಞಯಾಗ ಮಾಡಿ ಬೇಕಾದ ಸಾಧನೆ ಮಾಡಿರಿ, ಆ ಪಾಪ ಕಳ್ಕೊಂಡು ಮತ್ತೆ ಬ್ರಾಹ್ಮಣರಾಗಿ. ಡಿಫರೆನ್ಸ್ ಗೊತ್ತಾಯ್ತಾ. ಈಗ ಅವನಿಗೆ ಒಳ್ಳೆಯದಾಯ್ತು, ಅವನಿಗೆ ಕೆಟ್ಟದಾಯ್ತು. ಅದರಿಂದ ಯಾವಾಗಲೂ ಕೂಡ ಔಟ್ ಆಫ್ ದಿ ಹೋಗಿ ಸೀಟ್ ಕೊಟ್ಬಿಟ್ಟು ಅವನಿಗೆ, ಅವ್ನ ಕೆಲಸ ಸಿಕ್ತು, ಇವ್ರು ಡಸ್ಟ್ ಮಿಸ್ ಆದ. ಇವನ್ ಕೆಲಸ ಇವನ್ ಕೆಲಸ ಕಳ್ಕೊಂಡ, ಅವನ ಕೆಲಸ ಸಿಕ್ತ ಅವನಿಗೆ ಈಗಾಗಲೇ. ಎಂದು ಕೂಡ ಏನ್ ಮಾಡಬಾರದು, ಶಾಸ್ತ್ರ ಧರ್ಮವನ್ನು ಮೀರಿ ಹೋಗಬಾರದು. ಬ್ರಾಹ್ಮಣನಾಗಿ ಹುಟ್ಟಬೇಕಾದವನು ಇಲ್ಲಿ ಶೂದ್ರನಾದ ಎಲ್ಲಿಗೆ ಹೋದ ಇವನೀಗ? ಅದಕ್ಕೆ ಕಿಂಪುನ ಬ್ರಾಹ್ಮಣ ಪುಣ್ಯ ಭಕ್ತ ರಾಜಋಷಯಸ್ತಥ. ರಾಜಋಷಿ ಆಗ್ಲಿಕ್ಕೆ ಏನು ಕಾರಣ ಆಯ್ತು? ಅವನು ಪುಣ್ಯ ಕಾರಣ ಆಯ್ತು ಅವನಿಗೆ. ಇವ್ರು ಸ್ತ್ರೀಯರಾಗಲಿಕ್ಕೆ ಇದಾಗಲಿಕ್ಕೆ ಏನು ಕಾರಣ ಆಯ್ತು? ಪಾಪ ಕಾರಣ ಆಯ್ತು. ಸೊ ಕೆಳಗಿಳಿಲಿಕ್ಕೆ ಪಾಪ ಕಾರಣ, ಮೇಲೆ ಹೋಗ್ಲಿಕ್ಕೆ ಪುಣ್ಯ ಕಾರಣ. ಆ ದೃಷ್ಟಿಯಲ್ಲಿ ಪಾಪಿಗಳಾದವರು ಸ್ತ್ರೀಯರಾಗಿತ್ತಾದಿ ಹುಟ್ಟಿದರೆ ಆಗಲೂ ಭಕ್ತಿ ಮಾಡಿ ಉದ್ಧಾರ ಆಗ್ತಾರೆ ಅಂತ ಹೇಳಿದ ಮೇಲೆ, ಇನ್ನು ಪುಣ್ಯನೇ ಮಾಡಿ ಬ್ರಾಹ್ಮಣರಾಗಿ ಹುಟ್ಟಿದರೆ ಹಾಗೆ ಆಗ್ತಾರೆ. ಆದ್ದರಿಂದ ಅರ್ಜುನ ಒಟ್ಟು ಈ ಡಿಫ್ರೆನ್ಸ್ ಏನಿಲ್ಲದ, ಈಗ ಭಕ್ತಿ ಕಾಮನ್, ಭಕ್ತಿ ಒಂದಿದ್ರೆ ಯಾವ ಸಮಸ್ಯೆನೂ ಇಲ್ಲ, ಆದರೆ ಭಕ್ತನಾಗಬೇಕು ಅಂತ ಹೇಳ್ತಾ ಉಪಸಂಹಾರ ಮಾಡ್ತಾನೆ. ಅನಿತ್ಯಮ ಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವಮಾಂ ಹೇಳಿ ಸುಭಾಷಿತ ಇದೆ. ಲೋಕದಲ್ಲಿ ಇರಬೇಕಾದ್ರೆ ಪ್ರತಿಯೊಬ್ಬರು ಕೂಡ ನಾನು ಆರಾಧನೆ ಮಾಡಬೇಕು. ಯಾತಕ್ಕೆ ಅನಿತ್ಯಂ ಅಸುಖಂ ಲೋಕಂ, ಈ ಲೋಕ ಯಾವುದಿದೋ ಅನಿತ್ಯ ಲೋಕ. ಹೋಗಲಿ ಪೂರ್ಣ ಸುಖ ಇದೆಯಾ? ಅದೂ ಇಲ್ಲ. ಅಸುಖಂ, ಎರಡು ದೋಷ ಇಟ್ಕೊಂಡ ಮೇಲೆ ಏನು ಮಾಡಬೇಕಾಗ? ನಮಗೆ ನಿತ್ಯ ಬೇಕು ಅಂತ ನಿತ್ಯದಲ್ಲಿರ್ತಕ್ಕಂಥವನು ಯಾವುದಕ್ಕೆ ಇಷ್ಟಪಡಬೇಕು? ನಿತ್ಯಕ್ಕೆ. ದುಃಖ ಇರೋನು ಯಾವುದಕ್ಕೆ ಇಷ್ಟಪಡಬೇಕು? ಸುಖಕ್ಕೆ. ಎರಡು ಇರೋದೆಲ್ಲಿ? ಮೋಕ್ಷದಲ್ಲಿ. ಅದು ಕೊಡೋದು ಯಾರು? ನಾನು. ಅದಕ್ಕೆ ಭಜಸ್ವಮಾಂ, ನನ್ನ ಆರಾಧನೆ ಮಾಡು ಅಂತ ಹೇಳಿದ. ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವಮಾಂ ಮನ್ಮನಾಭವ ಮದ್ ಭಕ್ತೋ ಮದ್ಯಾದಿ ಮಾಂ ನಮಸ್ಕು. ಕೆಲವರಿಗೆ ಆ ಜ್ಞಾನ ಇರುತ್ತೆ, ಬಸ್ಸಲ್ಲಿ ಜಗಳಾಡ್ತಿರ್ತಾರೆ, ಹೇಳ್ತಾನೆ ಸಿಟಿ ಜಗಳಾಡ್ತಿರೋ ನನ್ನ ಸಿಟ್ಟು ಕೊಡ್ತೇನೆ, ಕುತ್ಕೊಳ್ಬೇಡಿ ಅಂತ ಹೇಳ್ತಾ. ನೀವಿಬ್ರು ಕುತ್ಕೊಂಡು ನಾನು ನಿಂತ್ಕೊಂಡಿರ್ತೇನೆ, ಯಾಕೆ ಜಗಳಾಡ್ತೇನೆ ಇದಕ್ಕೆ ಅಂತ. ಅದು ಯಾತಕ್ಕೆ ಹೋಗೋದಷ್ಟು ದೂರ ನಾವು, ಅಷ್ಟಕ್ಕಾಗಿ ಯಾಕೆ ಜಗಳಾಡ್ಬೇಕು ಅಂತ ಹೇಳ್ತಾನಲ್ಲ. ಆ ಬುದ್ಧಿ ಎಲ್ಲಿರ್ಬೇಕು? ಯಾವಾಗಲೂ ಜೀವನದಲ್ಲೇ ಇರಬೇಕು. ಯಾಕಂದ್ರೆ ಜೀವನದಲ್ಲಿ ಏನಿದೆ ಯಾವಾಗಲೂ ಕೂಡ ಅನಿತ್ಯವಾದ ಜೀವನ. ಜಾತಸ್ಸಿಗೆ ಧ್ರುವ ಮೃತ್ಯು, ದುಃಖ ಅಂತೂ ತಪ್ಪಿದ್ದಲ್ಲ. ಅಂದಮೇಲೆ ಏನು ಮಾಡಬಾರ್ದಾಗ ಅತಿಯಾಗಿ ಯಾವುದ್ರ ಬಗ್ಗೆ ಕೂಡ ನಾವು ವಿರೋಧ ಮಾಡೋದು ತಪ್ಪು ಅಂತ ಹೇಳೋದಕ್ಕೆ ನಿದರ್ಶನ. ಪ್ರಾಪ್ಯ ಭಜಸ್ವಮಾಂ ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ಏನು ಮಾಡಬೇಕಾಗಿದ್ದರೆ ಮನ್ಮನಾಭವ, ನನ್ನಲ್ಲೇ ಮನಸ್ಸಾಕು. ತದನಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಕೃಷ್ಣ ಹೇಳ್ತಾನೆ ನನ್ನನ್ನು ಮನಸ್ಸಾಕು ಅಂದರೆ, ಆಚಾರ್ಯರು ದೇವರನ್ನು ಮನಸ್ಸಾಕು ಅಂತ ಹೇಳ್ತಾರೆ. ದೇವರು ಯಾರು? ಕೃಷ್ಣ. ಅದು ಕೃಷ್ಣ ಏನಂತ ಹೇಳ್ತಾನೆ, ಮನ್ಮನಾಭವ ಮದ್ಭಕ್ತ ಭವ ನನ್ನ ಭಕ್ತನಾಗು. ಮದ್ಯಾಜೀ ಭವ, ಯಾವುದೇ ಯಜ್ಞ ಆಗವನ್ನು ಯಾವುದಕ್ಕೋಸ್ಕರ ಮಾಡು? ನನಗೂ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡು. ಮಾಂ ನಮಸ್ಕುರು, ನನ್ನನ್ನು ಪ್ರತಿನಿತ್ಯದಲ್ಲೂ ಕೂಡ ಏನು ಮಾಡು? ನಮಸ್ಕಾರ ಮಾಡು. ಇದು ನಾಲ್ಕು ಕೆಲಸ, ಮನ್ಮನಾಭವ ಮದ್ಭಕ್ತೋ ಭವ ಮದ್ಯಾಜೀ ಭವ ನಮಸ್ಕುರು. ಇಷ್ಟು ಹೇಳಿ ಇದರಿಂದ ಏನು ಉಪಯೋಗ ಅಂದರೆ, ಮಾಮೇವ ಯಶಸ್ಸಿ ಮಾಮೇವ ಯಶಸ್ಸಿ, ನನ್ನನ್ನೇ ಹೊಂದುತ್ತೀನಿ ನೀನು. ಯುಕ್ತ್ವಾ ಏವಂ ಆತ್ಮಾನಂ ಮತ್ಪರಾಯಣ, ಪರಮಾತ್ಮನ ಜೊತೆಗೆ ನನ್ನ ಸಂಬಂಧ ಇಟ್ಟುಕೊಂಡ್ರೆ ಮತ್ಪರಾಯಣ, ನನ್ನನ್ನೇ ಶ್ರೇಷ್ಠವಾದ ಗತಿ ಅಂತ ಭಾವಿಸಿಬಿಟ್ಟು ನನ್ನನ್ನೇ ಹೊಂದುತ್ತೆ, ಆದ್ದರಿಂದ ನೀನು ಹೀಗೆ ಮಾಡು ಅಂತ ಪರಮಾತ್ಮ ಹೇಳ್ತಾನೆ. ಇದು ರಾಜವಿದ್ಯಾ ರಾಜಗುಹ್ಯ ಯೋಗ. ಮನ್ಮನಾಭವ ಮದ್ಭಕ್ತೋ ಭವ ಮದ್ಯಾಜೀ ಭವ ಮಾಂ ನಮಸ್ಕುರು. ಇಲ್ಲಿ ಮದ್ಭಕ್ತ ಅಂಬೋದಕ್ಕೆ ಇನ್ನೊಂದು ಅರ್ಥ ಇದೆ, ನನ್ನ ಭಕ್ತನಾಗು ಒಂದರ್ಥ. ಇನ್ನೊಂದು ಅರ್ಥ, ಭಕ್ತಂ ಅನ್ನಮಿತಿ ಪ್ರೋಕ್ತಂ ಅಂತ ಅರ್ಥ. ಭಕ್ತ ಅಂದರೆ ಅನ್ನ ಅಂತ ಅರ್ಥ. ಮದ್ಭಕ್ತ ಅಂದರೆ ಏನು? ನನ್ನ ನೈವೇದ್ಯ ಮಾಡು ಅಂತ ಅರ್ಥ. ನೈವೇದ್ಯಾದಿಗಳನ್ನು ಮಾಡು ಅಂದರೆ ಪೂಜೆ ಮಾಡು ಅಂತ ಅರ್ಥ. ಆಗ ನೈವೇದ್ಯ ಒಂದೇ ಮಾಡಿಬಿಟ್ರೆ ಎಲ್ಲ ಬಿಟ್ಟುಬಿಟ್ಟು, ನೈವೇದ್ಯಕ್ಕಿಂತ ಮುಂಚೆ ಏನಾಗಬೇಕು? ಅಭಿಷೇಕಾದಿಗಳು, ಅದಕ್ಕೆ ಅರ್ಘ್ಯಪಾದ್ಯ ಆಗಬೇಕು, ಅದಕ್ಕಿಂತ ಮುಂದೆಲ್ಲ ಒಂದು ಸಿಸ್ಟಮೆಟಿಕ್ ಆಗಿ ಆಗಬೇಕು. ಆ ದೃಷ್ಟಿ ಮಾಡೋದು ಇನ್ನೊಂದು ಅರ್ಥ. ಭಕ್ತಂ ಅಂದರೆ ಅನ್ನ. ಆ ಮಾತು ಬರುತ್ತೆ, ಯಾವುದೇ ಉಪವಾಸ ಬಂದು ಸರ್ವೇಶ್ವಪಿ ಉಪವಾಸೇಶು ಜಹ್ಯಾತ್ ಭಕ್ತ ಚತುಷ್ಟಯಂ ಅಂತ ಒಂದು ವಾಕ್ಯ ಇದೆ. ಯಾವುದೇ ಒಂದು ಉಪವಾಸ ವ್ರತ ಮಾಡಬೇಕಾದ್ರೆ ನಾಲ್ಕು ಊಟ ಬಿಡಬೇಕು ಅಂತ ಹೇಳ್ತಾರೆ. ಭಕ್ತ ಚತುಷ್ಟಯಂ, ಭಕ್ತ ಭಕ್ತಿ, ಭಕ್ತಿ ಅಂದರೂ ಭಕ್ತ ಅಂದರೂ ಒಂದೇ. ನಾಲ್ಕು ಊಟ ಬಿಡಬೇಕು. ನಾಲ್ಕು ಊಟ ಯಾವುದು? ಏಕಾಶಿ ವ್ರತ. ಈಗ ನಾಲ್ಕು ಊಟ ಬಿಡಬೇಕು, ಯಾವ್ಯಾವುದು? ಏಕಾಶಿ ಎರಡು ಪೂರ್ತಿ ಹೋಯಿತು, ಆಮೇಲೆ ದಶಮಿ ರಾತ್ರಿ ಬಿಡಬೇಕು, ದಾಸ್ತಿ ರಾತ್ರಿ ಬಿಡಬೇಕು. ಎಷ್ಟಾಯ್ತು ಅಲ್ಲಿಗೆ? ನಾಲ್ಕು ಊಟ ಬಿಟ್ಟ. ಆರು ಊಟ ಮಾಡಲು ಏನು ಮಾಡಬೇಕು ಅಂದರೆ? ಆರು ಊಟ ನಾಲ್ಕು ಊಟ ಬಿಡಬೇಕು ಅಂತ ಅರ್ಥ. ಆಗ ಅದು ಮಾಡಬಾರದು, ನಿಷಿದ್ಧ. ಒಂದು ಸಾಯಂ ಪ್ರಾತರ ದ್ವಿಜಾತೀನಾಂ ನಾಂತರಾಶ್ಚ ನಾಶನ ವಿಷ್ಯತೆ ಅಂತ ಮನುಸ್ಮೃತಿ. ಸಾಯಂ ಪ್ರಾತರ ದ್ವಿಜಾತೀನಾಂ ನಾಂತರಾಶನ ಮಿಷ್ಯತೆ. ಸೂರ್ಯ ಹುಟ್ಟಿದ ಮೇಲೆ ಒಂದು ಊಟ, ಸೂರ್ಯ ಮುಳುಗಿ ಇನ್ನೊಂದು ಊಟ, ಮಧ್ಯ ತಗೊಳ್ಬಾರದು ಅಂತ ಶಾಸ್ತ್ರ. ಆದ್ದರಿಂದ ಏನು ಮಾಡಬಾರ್ದು ಅಂತಾಯ್ತು? ಎರಡಕ್ಕಿಂತ ಹೆಚ್ಚು ಮಾಡೋಗಿಲ್ಲ. ಆದ್ದರಿಂದ ಏನು ಇರೋದೇ ನಾಲ್ಕು, ಇರೋದು ಆರು. ಅದರಲ್ಲಿ ಎಷ್ಟು ಬಿಟ್ಟಾಗಾಯ್ತು? ನಾಲ್ಕು ಬಿಟ್ಟರೆ ಎಷ್ಟು ಉಳಿತು? ಎರಡು ಫುಲ್ ಉಪವಾಸ, ಒಂದು ಒಂದು ಅಷ್ಟೇ. ಇದು ಮಾಡಬೇಕಾದ ಕೆಲಸ. ಒಟ್ಟು ನಾಲ್ಕು, ಎರಡು ಊಟ ಬಂತು, ನಾಲ್ಕು ಊಟ ಹೋಯ್ತು. ಎರಡು ಊಟ ಬಂತು, ದಶಮಿ ಬೆಳಿಗ್ಗೆ ಊಟ, ದ್ವಾದಶಿ ಬೆಳಿಗ್ಗೆ ಊಟ ಬಂತು, ಎರಡು ಊಟ ಬಂತು, ಆರರಲ್ಲಿ ನಾಲ್ಕು ಹೋಯ್ತು. ಜಹ್ಯಾದ್ ಭಕ್ತಿ ಚತುಷ್ಟಯಂ, ಅದು ಯಾತಕ್ಕೆ ಹೇಳಿ? ಭಕ್ತಿ ಶಬ್ದಕ್ಕೆ ಏನಂತ ಅರ್ಥ ಇದೆ? ಅನ್ನ ಅಂತ ಅರ್ಥ ಇದೆ, ಆಹಾರ ಅಂತ ಅರ್ಥ ಇರೋದ್ರಿಂದ ಮದ್ಭಕ್ತ ನನಗೋಸ್ಕರ ಅನ್ನಾದಿಗಳನ್ನು ಅರ್ಪಣೆ ಮಾಡ್ತಾ ನೈವೇದ್ಯ ಶೇಷವನ್ನು ಭೋಜನ ಮಾಡುವಂತರ್ಥ. ಅಲ್ಲಿಗೆ 9ನೇ ಅಧ್ಯಾಯ ಮುಗಿತು. ನಾಳೆಯಿಂದ 10ನೇ ಅಧ್ಯಾಯ ವಿಭೂತಿ ಯೋಗ ಅಂತ ಹೆಸರು, ಅದನ್ನು ನಾಳೆ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ.